ಚೇತಿ ಹರೇರ ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸುಜನೇನೋಸು ಶ್ರೀಪತಿರ್ಮಾನದೋನಃ ಜ್ಯೇಷ್ಠಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿಸಭಕ್ತಹಾರ್ದೋಚ್ಯತಮೋ ನಿಹಂತಾ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇಷ್ಠಜೋ ಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜ್ಯೇಷ್ಠ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೊನೆಯಲ್ಲಿ ಸರ್ವಪ್ರತೀಕ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. 9th ಸಂಧಿಯಲ್ಲಿ ಶುರು ಮಾಡಿದ್ದಾರೆ. ಜೀವನದಲ್ಲಿ ಪ್ರತಿಬಂಧಕ ದೋಷಗಳು ಹೋಗಲಕ್ಕೆ ಇತರ ಭಗವಂತನ ರೂಪಗಳನ್ನು ಸ್ಮರಣೆ ಮಾಡ್ತೀವಿ. ಅದು ನಮಗೆ ಜ್ಞಾನಕ್ಕೆ, ನಮ್ಮ ಜ್ಞಾನ ಪ್ರತಿಯೊಂದಕ್ಕೇನು ನಮ್ಗೆ ಪಾತ್ರ ಶುದ್ಧಿ ಬರ್ಲಕ್ಕೇನು ಆಗತ್ತೆ. ಮತ್ತು ಪಾತ್ರ ಶುದ್ಧಿ ಆದ ಮೇಲೆ ಅಂದ್ರೆ ಶಮದಮಾದಿ ಸಂಪತ್ತುಗಳು ಪಡೆಯಲಕ್ಕೆ ಅದಕ್ಕೋಸ್ಕರ ನಾವು ವೇಟ್ ಮಾಡ್ಬೇಕಾಗಿಲ್ಲ. ಅದು ಪಡೆಯ ಪ್ಯಾರ್ಲಲ್ಲಿನೇ ನಮ್ಗೆ ಹೋಗುತ್ತೆ ಕೆಲವೊಮ್ಮೆ. ಸೊ ಶಮದಮಾದಿ ಸಂಪತ್ತುಗಳು ಬರಬೇಕು, ಆಮೇಲೆ ಪಾತ್ರಕ್ಕೆ ಬುಡ ಇರಬೇಕು, ಪಾತ್ರದಲ್ಲಿ ತೂತುಗಳು ಇರಬಾರ್ದು, ಬುಡದಲ್ಲಿ ತೂತುಗಳು ಸೈಡ್ಲಿ ತೂತುಗಳು ಇಲ್ಲದಂತೆ ನಮ್ಮ ಚರ್ಯೆ, ಅದಕ್ಕೆ ಕರ್ಮಗಳು, ಅನೇಕ ರೀತಿಯಾದ ಕರ್ಮಗಳನ್ನ ನಾವು ಮಾಡ್ತೀವಿ. ಅದು ಮಾಡ್ಲಿಕ್ಕೆ ನಮ್ಗೆ ಅನೇಕ ಅವತಾರಗಳು, ಅನೇಕ ಭಗವಂತನ ಅನೇಕ ರೂಪ ನಾಮ ಕ್ರಿಯ ಎಲ್ಲವೂ ಚಿಂತನೆ ಮಾಡ್ತಾ ಬರ್ತೀವಿ. ಆಮೇಲೆ ಪ್ರತಿಬಂಧಕ ಹೋಯ್ತು, ಜ್ಞಾನಕ್ಕೆ ನಮ್ಮ ಆಚರಣೆಗೆ ಪ್ರತಿಬಂಧಕ, ಜ್ಞಾನಕ್ಕೆ ಪ್ರತಿಬಂಧಕ, ಬಂದ ಜ್ಞಾನ ದೃಢವಾಗಿ ಇರ್ಲಕ್ಕಿರುವಂತಹ ಪ್ರತಿಬಂಧಕ ಎಲ್ಲವೂ ಹೋದ ಮೇಲೆ ಮೋಕ್ಷ ಬರಬೇಕು ಅಂದ್ರೆ ಬಿಂಬರೂಪ ಚಿಂತನೆ ಮಾಡಬೇಕು, ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಲೇಬೇಕು ಅಂತ 9th ಸಂಧಿಯಲ್ಲಿ ಹೇಳ್ಬಿಟ್ಟು ಅಲ್ಲೇ ನಿಲ್ಲೋದ, ಬಿಂಬನಲ್ಲಿ ನಿಂತು ಬಿಟ್ಟಿವಿ ನಾವು ಅಷ್ಟೇನಾ ಅಂದ್ರೆ ಇಲ್ಲ. ಬಿಂಬ ದರ್ಶನ ಆದವರ್ಗಿನೂ ಆಯ್ತು, ನಮ್ಮಂತವರ್ಗಿನೂ ಬಿಂಬ ಅಂತ ನಮ್ಗೆ ಏನು ನಾವಿನ್ನು ನಮ್ಗೆ ನೋಡಿಲ್ಲ. ಇದ್ರೂ ಒಳಗೆ ಒಂದು ನಮಗೇ ಮೀಸಲಿಟ್ಟಿರುವಂತ ಒಂದು ನಮ್ಮದೇ ಆದಂತ ಭಗವಂತನ ಪ್ರತ್ಯೇಕವಾದ ಅಂತರ್ಯಾಮಿ ಇದ, ಅದನ್ನ ಎಲ್ಲ ಕಡೆನೂ ನೋಡಬೇಕು. ಇದೇ ಸಾಧನೆ. ಅದಕ್ಕೆ ಹೇಳ್ತಾರ, ಹೇಳುವಾಗ ಹೇಳ್ತಾರ ಅಂದ್ರ ಹೇಳುವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಆದರದಿಂದ ಏನಕೇನ ವಿಷೇನ ಸಂತತ ಮನೋ ಆದರೇನ ಮನೋಗತಿಗೆ ಸಾಧನ ಅಂತ ಹೇಳ್ತಾರೆ. ಸೊ ಯಾವ ಮನಸ್ಸು ಭಗವಂತನಲ್ಲಿ ಇಡಬೇಕು, ಅಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಿ ಇಡಬೇಕು, ನಮ್ಮ ಬಿಂಬ ರೂಪ ಅಂತರ್ಯಾಮಿ ಇದು ತಿರ್ಗಾ ಹರಿಕಥಾಂಸಾರದಲ್ಲಿ ಪ್ರತಿ ಪದ್ಯದಲ್ಲಿನ ಇದು ಬಂದೇ ಬರುತ್ತೆ, ಬಿಂಬರೂಪ ಬಂದೇ ಬರುತ್ತೆ. ಯಾಕೆ ಅಂದ್ರೆ ಆವಾಗಲೇ ನಮ್ಗೆ ಮೋಕ್ಷ ಸಿಕ್ಕಲಕ್ಕೆ ಕಾರಣ ಆಗತ್ತೆ. ಸೊ ಇಲ್ಲಿ ಇರುವಂತ ರೂಪವನ್ನೇ ಹೊರಗೆ ಇರುವಂತ ಮತ್ಸ್ಯಾದಿ ಎಲ್ಲ ಅವತಾರ ರೂಪದಲ್ಲಿ ಇಟ್ಟುಕೋಬೇಕು ಅಂತ. ಅದನ್ನ ಇಲ್ಲಿ ಸರ್ವ ಪ್ರತೀಕ, ನಮ್ಮಲ್ಲಿ ಇರುವಂತ ನಮ್ಮ ಪ್ರತೀಕ, ನಮ್ಮ ಜೀವನದಲ್ಲಿ ಅಲ್ಲಿ ಇರುವಂತ ಪ್ರತೀಕದಲ್ಲಿ ಇರುವಂತ ಆ ಬಿಂಬರೂಪವನ್ನ ಎಲ್ಲ ಕಡೆಯನ್ನು ಇಟ್ಟು ನೋಡಬೇಕು ಅಂತ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಇದನ್ನ ಕನ್ಕ್ಲೂಡ್ ಮಾಡುವಾಗ ದಶಾವತಾರವನ್ನ ಹೇಳ್ತಾರೆ. ದಶಾವತಾರನ್ನ ಹೇಳಿ ದಶಾವತಾರ ಉಲ್ಲೇಖ ಮಾಡಿ ಅಲ್ಲಿ ದಶಾವತಾರದಲ್ಲಿ ನಾವು ಎಂತ ಗುಣಗಳನ್ನ ನೋಡಬೇಕು, ವಿಶೇಷವಾಗಿ ದೇವರು ಎಂಬ ಕಾನ್ಸೆಪ್ಟ್ ಇದು ತಿರ್ಗಾನೆ ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಅಭ್ಯಾಸ, ಒಮ್ಮೆ ಹೇಳಿದ್ರೆ ಅದು ಮನಸ್ಸಲ್ಲಿ ನಿಲ್ಲೋದೇ ಇಲ್ಲ, ಮನಸ್ಸಲ್ಲಿ ಹ್ಯಾಸ್ ಬಿ ಕಂಪ್ಲೀಟ್ಲಿ ಎಚ್ಡ್. ಅದಕ್ಕೆ ತಿರುಗನೂ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳುವಾಗ, ವನಚರಾಭಿಧರಾಧರನೇ ಜಯ ಅಂತ ಶುರು ಮಾಡ್ತಾರೆ. ಅಂದ್ರೆ ಈ ದಶಾವತಾರ ನೀವು ತಗೊಂಡ್ರೆ ಎರಡನೇ ನಾಂದಿ ಪದ್ಯ ಆದ್ಮೇಲೆ ಕರುಣಾ ಸಂಧಿಯಲ್ಲಿ ನೋಡುವಾಗ ಕೊನೆಯಲ್ಲಿ ಈ ದಶಾವತಾರವನ್ನೇ ಹೇಳಿದ್ದಾರೆ. ಅಲ್ಲಿನೂ ಶುರು ಮಾಡಿದ್ದು ಅಲ್ಲಿ ಏನ್ ವ್ಯತ್ಯಾಸ? ಕರುಣಾ ಸಂಧಿಯಲ್ಲಿ ನೀವು ಕೊನೆಯಲ್ಲಿ ನೋಡುವಾಗ ಅಲ್ಲಿನೂ ದಶಾವತಾರಗಳನ್ನ ಹೇಳ್ತಾ ಬಂದಿದ್ದಾರೆ. ಅಲ್ಲಿ ಏನು ದಶಾವತಾರ ಅಂದ್ರ ಅಲ್ಲಿ ದೇವರ ಕರುಣೆ ಅಂತೋ ಒಂದು ದೃಷ್ಟಿಯಲ್ಲಿ ಎಲ್ಲ ಒಂದೇ ಆದನ್ನು ಮೀನ ಕೂರ್ಮ ವರಾಹನರ ಪಂಚಾನನಾತುಳ ಅಂತ ಕೇಳುವಾಗ ಅಲ್ಲಿ ದೇವರ ಕಾರುಣ್ಯವ ಮುಖವನ್ನ ಅಲ್ಲಿ ತೋರಿಸಿದ. ದೇವರು ಎಂಥ ಕರುಣಾಳು, ರಿಮೋಟ್ ಆಗಿದ್ದು ಎಲ್ಲವೂ ಮಾಡಬಲ್ಲ ಅವನು.
ಇದ್ದರನು ಬಂದು ಇಲ್ಲ ಸುಮ್ಮನೆ ಸುಮ್ಮನೆ ಇಲ್ಲ, ನಾನು ಬಂದೇ ತೋರ್ತೀನಿ. ನಿಮ್ಮ ಅಪ್ರಾಕೃತನಾದಂತ ಭಗವಂತ ಆ ಒಂದು ಪ್ರಾಕೃತದಂತೆ ಕಣ್ಣಿಗೆ ಕಾಣುವಂತೆ ಈ ಒಂದು ಸಂಸಾರವಸ್ಥೆಯಲ್ಲಿನೂ ಕಣ್ಣಿಗೆ ಗೋಚರ ಆಗುವಂತ ರೀತಿಯಲ್ಲಿ ಬಂದು ತೋರಿಸಿದ ಎಂಥ ಕರುಣಾಳವನು ಅಂತ ಹೇಳಿ ಆ ಒಂದು ಅವತಾರಗಳನ್ನ ಸ್ಮರಣೆ ಮಾಡುವ ಮೂಲಕವಾಗಿ ನಮಗೆ ಬರುವಂತ ದೇವರಲ್ಲಿ ಭರವಸೆ ಬರುತ್ತಾ ಮತ್ತು ದೇವರಲ್ಲಿ ಆ ರೂಪಗಳ ಚಿಂತನೆ ಬರ್ತಾ ಬರ್ತಾ ನಮ್ಮ ಪಾಪಗಳೆಲ್ಲ ಹೋಗ್ತಾ ಬರುತ್ತ ಅಂಬೋದಿಕ್ಕೆ ಅಲ್ಲಿ ಅವರಿಗೆ ಗೊತ್ತು. ಅದನ್ನ ಆ ನಮ್ಮ ಬಾಯಿಯಿಂದ ಅದನ್ನ ಕರುಣಾಳು ಅಂಬೋದು ನಮ್ಮ ಮನಸ್ಸಲ್ಲಿ ಸ್ಥಿರ ಆಗಿ ದೇವರು ಕೊಟ್ಟ ಬಾಯಿಯಿಂದ ಆ ದಶಾವತಾರ ಆ ಹೆಸರನ್ನ ಹೇಳಿದನು ಪುಣ್ಯ ಬರುತ್ತೆ ಅಂತ ಅಲ್ಲಿ ಹೇಳಿದಾರ. ಆಮೇಲೆ ಆರನೇ ಸಂಧಿಗೆ ಬಂದಾಗೆ ಆರನೇ ಸಂಧಿಯಲ್ಲಿ ಮುಖ್ಯವಾಗಿ ನಮ್ಗೆ ಏನಾಗತ್ತಂದ್ರೆ ಈ ಒಂದು ಜೀವನ ಯಜ್ಞಗಳು ಅಂತ ಅಂದ್ರ ಹುಟ್ಟೋದು ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ತಕೊಂಡ್ರೆ ಸೃಷ್ಟಿಕಾಲದಲ್ಲಿ ಹೇಗೆ ಹುಟ್ಟಿ ಬಂದಿದ್ದೀವಿ ಅಂಬೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಅದನ್ನ ಹೇಳಿ ನಾವು ಎಲ್ಲಿಂದ ಬಂದೀವಿ ಅಂಬೋದನ್ನ ಅಲ್ಲಿ ಹೇಳುವ ಮೂಲಕವಾಗೆ ಅದು ಹೇಳ್ತಾರೆ ಎಷ್ಟು ಕಠಿಣತರವಾದ ಆ ಪಾತ್ ಇಲ್ಲಿಂದ ದೇಹ ನಮ್ಗೆ ಕೆಲವೊಮ್ಮೆ ಅಪ್ಪ ಸಾಕಪ್ಪ ಕೆಲವರು ಕೇಳ್ತೀವಿ ನಾವು ಎಷ್ಟು ಬದುಕಿ ಬದುಕಿ ಏನು ಮಾಡೋದ್ರಿ ಸಾವು ಬರೋದೇ ಇಲ್ಲ ಅಂದ್ರೆ ಮುದುಕರು ಆಮೇಲೆ ವಯಸ್ಸಾದ ಕಾಲದಲ್ಲಿ ತುಂಬಾ ನೋವು ರೋಗ ರುಜಿನದಿಂದ ಪೇಚಾಡುತ್ತಾ ಹೇಳ್ತಾರೆ. ಬಟ್ ಅದು ಸುಖ ಅಲ್ಲ, ಇಲ್ಲಿಂದ ಹೋಗಿ ತಿರ್ಗಾ ಮನುಷ್ಯ ಜನ್ಮ ಸಿಕ್ಕತ್ತೋ ಇಲ್ಲವೋ ಗೊತ್ತಿಲ್ಲ. ಸಿಕ್ಕಿದ್ರು ಅದು ಎಷ್ಟು ಒಂದು ಕಷ್ಟ, ಒಂದು ಅಲ್ಲಿಂದ ನಮ್ಮ ಈ ದೇಹವನ್ನ ಬಿಟ್ಟು ಯಾತನ ದೇಹ ಮೂಲಕವಾಗಿ ಅನೇಕ ಕಡೆ ನಾವು ತಿರುಗಿಸಿ ಸ್ವರ್ಗ ನರಕನೇ ನರಕ ಸ್ವರ್ಗ ಎಲ್ಲ ಮಾಡಿಕೊಂಡು ತಿರುಗನು ನಾವು ಬಂದು ಹುಟ್ಟುತ್ತೀವಿ. ಸೊ ಸಂಹಾರ ಮತ್ತು ಸೃಷ್ಟಿಯನ್ನು ಹೇಳಿ ಎಷ್ಟು ಕಠಿಣವಾಗಿದೆ ಇವಾಗ ಸ್ಥಿತಿಯಜ್ಞ ಅಂದ್ರೆ ಸ್ಥಿತಿಯಜ್ಞ ಅಂಬೋದಲ್ಲಿ ಇವಾಗ ಇದ್ದೀವಿ ಅಂತ ಗೊತ್ತು. ಮನುಷ್ಯ ಜನ ಬಂದಿದ ತಲೆ ಇದೆ ದೇವರು ಆಪರ್ಚುನಿಟಿ ಎಲ್ಲವೂ ಸಾಮಗ್ರಿಯನ್ನ ತಂದು ಕೊಟ್ಟಿದ್ದಾನೆ, ಅದನ್ನ ಚಿಂತನೆ ಮಾಡಬೇಕು. ಸೊ ಅದಕ್ಕೆ ಬೇಕಾದದ್ದು ಅದನ್ನ ಹೇಳುತ್ತಾ ತಿರುಗನು ಈ ತರ ಜನ್ಮಗಳು ಬಾರದಂತೆ ದೇವರು ರಕ್ಷಣೆ ಮಾಡಬೇಕು. ಸೊ ಇದನ್ನ ನಾನು ಏನು ನನ್ಗೆ ಏನು ಇಲ್ಲ ಕೊನೆ ಕಾಲದಲ್ಲಿ ಏನು ಇರೋಲ್ಲ ನಮ್ಗೆ ಏನು ಪೂಜೆ ಮಾಡ್ಲಕ್ಕೆ ಆಗಲ್ಲ ಏನೋ ಇವನ್ ಕೊನೆ ಕಾಲ ಬೇಕಾಗಲ್ಲ ಇವಾಗಲೂ ರೋಗ ರುಜಿನಗಳು ಬಂದಾಗ ಏನು ಮಾಡಕ್ ಆಗಲ್ಲ. ಹತ್ತು ಬೆರಳುಗಳಿರುತ್ತ ಅಥವಾ ನಮ್ಮ ದೇಹದಲ್ಲಿ ಇರುವಂತ ಅವಯವಗಳಿರುತ್ತ ಈ ಅವಯವಗಳಲ್ಲಿ ದೇವರು ಒಂದೊಂದು ಆ ಬರೀ ಹೆಸರುಗಳು ಈ ಹೊರಗೆ ಇರೋದಲ್ಲ ಈ ದೇಹ ಅಂದ್ರೆ ಜೀವಕ್ಕೆ ಅಲ್ಲಿನೂ ಬಂದಿಲ್ಲ ಈ ದೇಹದಲ್ಲೇ ಈ ಕೊಟ್ಟ ಈ ಸ್ಥೂಲ ದೇಹ ಪೂರ್ಣವಾಗಿದೆ ಈ ದೇಹದಲ್ಲೇ ನೀವು ಇಟ್ಟುಕೊಳ್ಳಿ ಅಂತ ಅಲ್ಲಿ ಮೂಲ ರೂಪನು ಮನದೊಳಿಗ ಅಂತ ಹೇಳಿ ಒಂದೊಂದು ಅವಯದಲ್ಲಿನೂ ಈ ದಶಾವತಾರ ರೂಪಗಳನ್ನು ಹೇಳಿದ್ದಾರೆ. ಇವಾಗ ಇಲ್ಲಿನೂ ಅದನ್ನೇ ಹೇಳ್ತಾರೆ. ಸ್ವಲ್ಪ ವ್ಯತ್ಯಾಸ ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ ತೀರ ನೈಂತ ಸಂಧಿಯಲ್ಲಿ ನಾವು ಒಳಗೆ ಹೋಗಾಯ್ತು. ಒಳಗೆ ಹೋಗಿ ಆ ಒಂದು ಜೀವನಲ್ಲಿ ನಮ್ಮ ಜೀವದಲ್ಲಿ ಒಳಗೆ ಇರುವಂತಹ ಬಿಂಬ ರೂಪ ಅದೇ ಹೇಳ್ತು ಒಂದ ರೂಪಗಳು ಅನಂತ ರೂಪಗಳು ಅಂತ ಹೇಳ್ತಾರಲ್ಲ ಅಲ್ಲಿ ಇರುವಂತದ್ದು ಅಂದ್ರೆ ನಮಗೆ ಇರುವಂತ ಆ ಅಂತರ್ಯಾಮಿ ರೂಪದಲ್ಲೇ ಇರುವಂತ ದಶಾವತಾರ ಅಂದ್ರೆ ಆ ಇಷ್ಟು ಮುಂದೆ ಹೇಳಿದ್ದಲ್ಲ ಹೇಗೆ ಅವನು ವೈಕುಂಠದಿಂದ ಒಂದು ಅವತಾರ ತಾಳಿ ಹೊರಗೆ ಬಂದು ಆ ಕ್ರಿಯೆ ಮಾಡಿದವ ಅಂತ ಒಂದು ಚಿಂತನೆ. ಆಮೇಲೆ ಮೇಲೆ ನನ್ನಲ್ಲಿ ಆ ಅದು ನೋಡ್ತಾ ಬಂದೆ. ಇವಾಗ ಈ ದಶಾವತಾರಗಳು ದಶ ಅಂದ್ರೆ ದಶಾಂತಿಲ್ಲ ದಶ ಅಂದ್ರೆ ದ ಶ ಅಂದ್ರೆ ಸುಖವನ್ನ ಕೊಡುವನು ಅವನು ಯಾಕೆ ನನ್ನ ಒಳಗೆ ಅಂತರ್ಯಾಮಿಯಾಗಿ ಇದ್ದು ಯಾಕೆ ಇಷ್ಟು ಮಾಡಿ ಇಷ್ಟು ಹತ್ತು ಸಂಧಿಗೆ ತಂದಿದ್ದಾನೆ ಅಂದ್ರೆ ನನಗೆ ಶ ಸುಖವನ್ನ ಕೊಡ್ಲಕ್ಕೆ ತಂದಿದ್ದಾನೆ ಅಂತ. ಸೊ ಇಲ್ಲಿ ಇರುವಂತ ಅದಕ್ಕೆ ಧ್ಯಾನ ಆವಾಹನ ಅಂತ ಹೇಳ್ತೀವಿ. ಧ್ಯಾನ ಮಾಡುವಾಗ ಏನೇ ಪೂಜೆ ನಿಮ್ಗೆ ಬರುತ್ತೆ ರಾಮನವಮಿ ಬರುತ್ತೋ ಕೃಷ್ಣಾಷ್ಟಮಿ ಬರುತ್ತೋ ಆವಾಗ ಒಳಗೆ ಇರುವಂತ ಆ ಬಿಂಬನಲ್ಲಿ ಆ ರಾಮನನ್ನ ನೋಡಿ ಅದನ್ನ ಹೊರಗೆ ಆವಾಹನ ಮಾಡೋದು. ಸೊ ಎಲ್ಲಿ ನೋಡಿದನ್ನು ಅಲ್ಲಿ ದೇವರ ಚಿಂತನೆಯನ್ನು ಬರಬೇಕು ಅಂತ. ಅದಕ್ಕೆ ಇಲ್ಲಿ ಕೊನೆಯಲ್ಲಿ ಒಂದೊಂದಕ್ಕೆ ನೋಡಿದ್ವಿ ಮನಶರಾದ್ರಿ ಧರಾಧರನೇ ಜಯ ಎಲ್ಲದಕ್ಕೂ ಜಯ 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 ಹೇಳಿ ಕೊನೆಯಲ್ಲಿ ಜಯ ಜಯ ರಮಣ ಅಂತ ಕೊನೆಯಲ್ಲಿ ಹೇಳ್ತಾರೆ. ಜಯ ಜಯ ರಮಣ ಅಂತ ಹೇಳ್ತಾರೆ. ಜಯ ಜಯ ರಮಣ ಅಂತ ಯಾಕೆ ಹೇಳ್ತಾರೆ? ಜಯ ಅಂಬೋದು ಗೊತ್ತು, ಯಾವಾಗ್ಲೂ ಜಯ ಶಬ್ದ ನಾವು ಮಂಗಳಾಚರಣೆಯಲ್ಲಿನೂ ಹೇಳುವಾಗ ವಿಘ್ನ ಪರಿಹಾರ ಜಯ ಅಂದ್ರೆ ನಮ್ಗೆ ವಿಕ್ಟ್ರಿ ಬರ ಅಫ್ಕೋರ್ಸ್ ವಿಕ್ಟ್ರಿ ಬಂದೇ ಬರ್ತದೆ ಜಯ ಆಗೇ ಆಗ್ತಿವಿ ಹಾಗೆಲ್ಲ ಜಯ ಅಂತ ನೋಡಿದ್ದೇವೆ. ಜಯ ಅಂಬುದು ನಾವು ಯಾರು? ಭಗವಂತನಿಗೆ ನಿನ್ನ ಜಯವಾಗಲಿ, ನಿನಗೆ ಜಯವಾಗಲಿ ಅಂತ ನಾವು ಯಾಕೆ ದೇವರನ್ನ ಹೇಳ್ಬೇಕು ಅಂದ್ರ ಪರ್ಪಸ್ಸು, ಅವನು ಜಯಶಾಲಿ, ಅವನು ಮಂಗಳಪ್ರದ ಅಂದ್ರೆ ನಮ್ಮ ಬಿಂಬರೂಪಿಯೇ ಆಗತ್ತೆ. ನಮ್ಮ ಬಿಂಬರೂಪಿ ಮಂಗಳವನ್ನ ಕೊಡ್ಲಕ್ಕೆ ನಮಗೆ ಜಯ, ತಾನು ಸರ್ವೋತ್ತಮ, ತಾನು ಶ್ರೇಷ್ಠ, ತಾನು ಮಂಗಳ ಅಂಬೋದನ್ನ ತಿಳಿಸ್ಲಕ್ಕೆ ಈ ಸಂಸಾರಕ್ಕೆ ತಂದು ಎಲ್ಲವೂ ತಿಳಿಸ್ತಾ ಇದ್ದಾನೆ. ಅವನನ್ನ ಜಯ ಅಂತ ತಿಳ್ಕೋಬೇಕು. ಆ ಜ್ಞಾನ ಜಯ ಅಂತ ಉತ್ಕೃಷ್ಟನಾದವನು. ಉತ್ಕೃಷ್ಟನಾದವನು ಅಂದ್ರೆ ಹೇಗೆ ಸುಮ್ಮನೆ ನಾವು ಉತ್ಕೃಷ್ಟನಾದವನು ಅಂತ ಹೇಳ್ತೀವಿ ಅಂದ್ರೆ, ವೇದಗಳು ಸಾರತ್ಯಂತ ಆಚಾರ್ಯ ಮಾಧ್ವರು ಗೀತಾ ಭಾಷೆಯಲ್ಲಿ ಹೇಳುವಾಗ ವೇದದ ಮುಖ್ಯ ತಾತ್ಪರ್ಯವೇ ಏನು ಅಂದ್ರೆ ಭಗವಂತನ ಉತ್ಕೃಷ್ಟತೆಯನ್ನ ಹೇಳೋದೇ, ಅಂದ್ರೆ ಭಗವಂತನ ಮಹಿಮೆಗಳನ್ನ ಸಾರೋದೇ ವೇದದ ಮುಖ್ಯ ಉದ್ದೇಶ ಅಂತ ಹೇಳಿದ್ದಾರೆ. ಸೊ ಅದನ್ನ ಉತ್ಕೃಷ್ಟನಾಗೆ ಅವನು ಇದ್ದಾನೆ ಅಂದ್ರೆ ಅವನು ಸರ್ವೋತ್ತಮನಾಗ ಅಂದ್ರೆ ನನ್ನ ಹೃದಯದಲ್ಲಿ ಇರುವಂತ ಈ ಅಂತರ್ಯಾಮಿ ಎಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಇರುವಂತ ಅತೀ ಸೂಕ್ಷ್ಮವಾಗಿರುವಂತವನು ಅಷ್ಟು ದೊಡ್ಡವನು, ಸರ್ವೋತ್ತಮ ಅವನು. ಸರ್ವೋತ್ತಮ ಒಂದು ಚಿಕ್ಕ ರೂಪವನ್ನ ಆ ಒಂದು ತಾಳಿ ತಾಳಿಂದ್ರೆ ಅವನಿಗೆ ಎಲ್ಲವೂ ಇರ್ತ ನಮ್ಗೆ ಕಾಣಿಸ್ಲಿಕ್ಕೆ, ನಮ್ಮ ಜೀವವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಪ್ರಾಕೃತ ರೂಪ ಅದು. ಅದು ನಮಗೆ ಅಂತ ಕೊಟ್ಟು ಬಿಟ್ಟಿದ್ದಾನೆ, ಬೇರೆ ಯಾವುದು ನಮ್ದು ಅಲ್ಲವೇ ಅಲ್ಲ, ಏನೇನು ಬರೋದಿಲ್ಲ. ಆದ್ರೂ ಯಾವತ್ತು ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ಇರುವಂತದ್ದು ಅಲ್ಲಿ ತಿಳ್ಕೋಬೇಕು. ಜಯ ಅವನ ಉತ್ಕೃಷ್ಟತೆಯನ್ನ ಅವನು ತಿಳ್ಕೋಬೇಕು ಅಂತ ಒಂದು ಮುಖ. ಆದ್ರೆ ಇನ್ನೊಂದು ಜಯ ಜಯಾರಮಣ, ಜಯ ಅಂತ ಮಾತ್ರ ಹೇಳಿದ್ದಾರೆ, ಜಯಾರಮಣ ಅಂತ ಹೇಳ್ತಾರೆ. ಯಾಕೆ ಜಯಾರಮಣ ಅಂತ ಇಲ್ಲಿ ಹೇಳಿದ್ದಾರೆ? ಯಾರ ಪ್ರಾರ್ಥನೆ ಇದು ಅಂದ್ರೆ, ನಾವು ಹೇಳ್ತೀವಿ ಒಂದೊಂದು ರೂಪಕ್ಕೆ ಭಗವಂತನ ಐದು ರೂಪಗಳು ತಗೊಳ್ತೀವಿ, ನಾಲ್ಕು ವ್ಯೂಹ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ತಗೊಳ್ತೀವಿ, ಅಥವಾ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣ ಅಂತ ಐದು ವ್ಯೂಹವು ತಗೊಳ್ತೀವಿ. ಇಲ್ಲಿ ಇಲ್ಲಿ ಬರೋವಾಗ ಸಂಕೃಷ್ಣ ಅಂತ ಹೇಳೋವಾಗ ಒಂದೊಂದಕ್ಕಿನ ಒಂದೊಂದು ಲಕ್ಷ್ಮಿ, ಮಾಯಾ, ಶಾಂತಿ, ಕೃತಿ ಅಂತ ಹೇಳಿ ಜಯ ಅಂತ ಬರೋದು ಸಂಕೃಷ್ಣ ರೂಪಕ್ಕೆ ತಗೊಳ್ತೀವಿ. ಸಂಕೃಷ್ಣ ರೂಪ ಸೊ ಜಯ ಜಯಾರಮಣ ಅಂತ ಹೇಳುವ ಮೂಲಕವಾಗ ವಿಶೇಷವಾದ ಪ್ರಾರ್ಥನೆ ಸಂಕರ್ಷಣ ರೂಪಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾಕೆ ಸಂಕರ್ಷಣ ಅಂದ್ರೆ ಸಂಕರ್ಷಣ ರೂಪ ನಾವು ನೋಡೋದು, ಸಂಕರ್ಷಣ ಅಂತ ನೋಡೋದು ಬೇಸಿಕಲಿ ಅನೇಕ ಮುಖದಿಂದ ನೋಡ್ತಾ ಬಂದಿದ್ದೀವಿ ಸಂಕರ್ಷಣ ರೂಪದನ್ನು. ಸಂಕರ್ಷಣ ರೂಪ ಮುಖ್ಯವಾಗಿ ನಮಗೆ ನರಸಿಂಹ ರೂಪಕ್ಕೆ ಹೇಳ್ತೀವಿ. ನರಸಿಂಹ ರೂಪ, ನರಸಿಂಹ ರೂಪದಲ್ಲಿ ವಿಶೇಷ ಏನು ಅಂದ್ರೆ ನಮ್ಗೆ ನರಸಿಂಹನ ಧ್ಯಾನವು ನಾವು ಮಾಡೋದು ಯಾವುದಕ್ಕೆ ಅಂದ್ರೆ ಆಚಾರ್ಯರು ಇದನ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಆಚಾರ್ಯ ವಿಶೇಷವಾಗಿ ನರಸಿಂಹ ರೂಪದ ವರ್ಣನೆ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಮಂಗಳಾಚರಣ ಶ್ಲೋಕದಲ್ಲಿ ಒಂದು ಮಾಯಾವಾದ ಖಂಡನದಲ್ಲಿ ಅಂದ್ರೆ ನಮಗೆ ಇರುವಂತ ಅಜ್ಞಾನ ಅದರಲ್ಲಿನೂ ಭಾವರೂಪವಾದ ಅಜ್ಞಾನ ಕೂತಿರುತ್ತೆ. ನಾವು ಎಲ್ಲ ಕಲಿತರನು ನಮಗೆ ಭಾವರೂಪ ಅದು ನಮ್ಮ ಅನುಷ್ಠಾನದಲ್ಲಿ ಬರೋದಿಲ್ಲ. ನಮಗೆ ಎಲ್ಲ ಗೊತ್ತಿದೆ, ದೇವರೇ ಮಾಡಿ ಮಾಡಿಸ್ತಾನಂತ ಚಂದಾದ ಒಂದು 10 ಸಂಧಿಗಳಲ್ಲಿ ನಮ್ಗೆ ಆಗಿದ್ದರೂ ನಮ್ಮ ಪ್ರತ್ಯಕ್ಷವಾಗಿ ದಿನಾಗಲೂ ನಾವು ಮಾಡುವ ಕಾರ್ಯದಲ್ಲಿ ಅದು ಬರೋದೇ ಇಲ್ಲ. ರಾಗ, ದ್ವೇಷ, ಕೋಪ, ತಾಪ ಎಲ್ಲ ಬರುತ್ತೆ. ನಾನು ಇಟ್ ಹರ್ಟ್ಸ್ ಅಸ್, ಇಟ್ ಈಗೋ ಎಲ್ಲವೂ ನಮ್ಗೆ ಬರುತ್ತೆ. ಸೊ ನಮ್ಗೆ ಅನುಷ್ಠಾನದಲ್ಲಿ ಅನುಸಂಧಾನ ಅಂದ್ರೆ ಬೇಸಿಕ ಜ್ಞಾನ ಬರ್ಬೋದು, ಮೇ ಬಿ ಜ್ಞಾನದಿಂದ ಹೇಳ್ಬೋದು, ನಾವು ಕಾರ್ಯ ಮಾಡ್ಲಕ್ಕೆ ಮುಂಚೆ ಹೇಳ್ಬೋದು, ಬಟ್ ಆ ಕಂಪ್ಲೀಟ್ ಜೀರ್ಣ ಆಗಿಲ್ಲ. ಅದಕ್ಕೆ ಪ್ರತಿಬಂಧಕಗಳು ಎಷ್ಟೋ ಇರುತ್ತೆ, ಅದು ಹೋಗ್ಬೇಕು. ಪ್ರತಿಬಂಧಕ ಇಲ್ಲಿ ಎರಡು ರೀತಿಯಾಗಿ, ಪ್ರತಿಬಂಧಕ ಅಂದ್ರೆ ಇದು ಎಲ್ಲವೂ ಹೋಗೋದು ಆಮೇಲೆ ಮೋಕ್ಷಕ್ಕೇನೋ ದಾರಿ ಆಗ್ಬೇಕು. ಸೊ ಅದಕ್ಕೆ ನಾವು ಪ್ರತಿಬಂಧಕ ಹೋಗೋದಕ್ ಮಾತಲ್ಲ, ಒಂದ್ ಸ್ಟ್ರೈಟ್ಲಿ ಎರಡು ಆಗಬೇಕು ಅಂತ ಹೇಳ್ತಾರೆ. ಆ ಒಂದು ನರಸಿಂಹ ಅಂತ ಹೇಳೋ ಮೂಲಕವಾಗಿ ಬಿಂಬದ ಜೊತೆ ಐಕ್ಯ ಮಾಡ್ಕೊಂಡ್ಬೇಕು. ಬಿಂಬನಿಂದ ಇವಾಗ ಹೇಗೆಂದ್ರೆ ಬಿಂಬನಿಂದ ಈ ಅಂತರ್ಯಾಮಿಯಿಂದ ಹೊರಟು ಬಂದ ಒಂದೊಂದು ರೂಪ ಅಂತ ಚಿತ್ತ, ಇಲ್ಲಿಂದ ಬಂದ ಒಂದೊಂದು ದಶಾವತಾರ ನೋಡೋವಾಗ ಎಲ್ಲೋ ಯಾವುದೋ ಇದು ಯಾವ ಯುಗದಲ್ಲಿ ಆಯ್ತು, ಇದು ಏನ್ ಯುಗದಲ್ಲಿ ಆಯ್ತು ಅಂತಿಲ್ಲ, ಇಲ್ಲಿ ಇರುವನೇ ಆ ಯುಗದಲ್ಲಿ ಮಾಡಿದಂತ ಅದರ್ ವೇ ಅರೌಂಡ್ ಕನೆಕ್ಷನ್ ಅನ್ನ ತರೋದು. ಸೊ ಈ ಸಂಕಷ್ಟ ಹೇಳುವಾಗ ಅದಕ್ಕೆ ನರಸಿಂಹೋ ಅಖಿಲ ಅಜ್ಞಾನ ಮತ ಧ್ವಾಂತ ದಿವಾಕರ, ಅಖಿಲ ಅಜ್ಞಾನ, ಅಜ್ಞಾನ ನರಸಿಂಹ ಅಂಬೋದು ಅದು ಸಂಕಷ್ಟ ರೂಪ. ಅದು ಏನಾಗತ್ತೆ ಅಂದ್ರೆ ಅಖಿಲ ಅಜ್ಞಾನ, ಅಜ್ಞಾನವನ್ನೇ ಅಂದ್ರೆ ಇಲ್ಲಿ ಭಾವರೂಪ ಅಜ್ಞಾನ ಸೇರ್ಕೊಂಡಿತ್ತು. ಭಾವರೂಪ ಅಜ್ಞಾನ ಅಂತ ಗೊತ್ತಿರತ್ತೆ ನಮ್ಗೆ, ಥಿಯರಿ ಗೊತ್ತಿರತ್ತೆ, ಪ್ರಾಕ್ಟೀಸ್ಲಿ ಬಾರದೇ ಇರತ್ತಲ್ಲ, ಯಾಕೆ ಅಂತ ಬರುತ್ತೆ. ನಮ್ಗೆ ಎಲ್ಲ ಗೊತ್ತಿತ್ತಲ್ಲ, ನಾನು ಏನೇನು ಮಾಡೋದಿಲ್ಲ ಅಂತ ಗೊತ್ತಿದೆ, ಬಟ್ ಸ್ಟಿಲ್ ನಾನೇ ಅಂತ ಯಾಕೆ ಬರುತ್ತೆ, ನನ್ನದು ಅಂತ ಯಾಕೆ ಬರುತ್ತೆ, ಈ ಎರಡು ವಿಷಯಗಳು ಕಂಟಿನ್ಯೂಸ್ ಆಗಿ ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ಭಾವರೂಪ ಜ್ಞಾನ ಅಂತ ಗೊತ್ತಿದ್ರು ಸಮಥಿಂಗ್ ದಟ್ ಪ್ರಿವೆಂಟ್ಸ್. ಸೊ ಈ ಸಮಥಿಂಗ್ ದಟ್ ಪ್ರಿವೆಂಟ್ಸ್ ಅಂದ್ರೆ ಹೊರಗೆ ಇರುವಂತಹ ಪ್ರತಿಬಂಧಕ ಅಲ್ಲ, ಒಳಗೇನೆ ಆ ಜೀವಕ್ಕೆ ಸುತ್ತಿ ಇರುವಂತಹ ಲಿಂಗದೇಹದಲ್ಲಿ ಇರುವಂತದಕ್ಕೆ ಆಗತ್ತೆ. ಇದು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ. ನರಸಿಂಹ ಅಖಿಲ ಅಖಿಲ ಎಲ್ಲ ಅಜ್ಞಾನ ಮತ ಅಂದ್ರೆ ಮತ ಅಂದ್ರೆ ಒಂದೊಂದು ರಿಲಿಜನ್ ಅಂತ ಅರ್ಥಲ್ಲ, ಒಂದೊಂದು ವ್ಯೂಸ್ ಕಾನ್ಸೆಪ್ಟ್, ಅದು ಮತ ಧ್ವಾಂತ ಕತ್ತಳೆಯನ್ನ ಸೀಳತ್ತ. ಇದು ಕತ್ತಳೆ ಭಾವರೂಪ ಜ್ಞಾನ ಅಂಬುದು ಒಂದು ಭಾವ ಪದಾರ್ಥ ಇರುವಂತದ್ದು, ಆ ಅಜ್ಞಾನವನ್ನ ಸೀಳಿ ಹಾಕತ್ತಂತೆ. ಜಯತ್ ಅದು ಮಾತ್ರ ಮಾಡತ್ತ, ಅದು ಪ್ರತಿಬಂಧಕ ಹೋಗತ್ತಂತ ಹೋಗಲಕ್ಕೆ ಅಂತ ಅಂದ್ರೆ ನಮ್ಗೆ ಮೋಕ್ಷಕ್ಕೆ ಅಂದ್ರೆ ಜಯತ್ ಅಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ ಈ ರೂಪದಿಂದ ಕೊಡತ್ತಂತ. ಸೊ ಅದಕ್ಕೆ ವಿಶೇಷವಾಗಿ ಸಂಕರ್ಷಣ ರೂಪಿಯ ಪ್ರಾರ್ಥನೆಯನ್ನ ಜಯಾಪತಿ ಸಂಕರ್ಷಣ, ಅವನು ಜಯಾಪತಿ ಆದಂತ ಜಯಾರಮಣ, ಜಯಾರೂಪಳಾದ ಲಕ್ಷ್ಮಿಗೇನು ಆ ರಮಣತ್ವವನ್ನ ಜ್ಞಾನ ಆನಂದವನ್ನ ಕೊಟ್ಟಿರುವನು ಅಂತ ಅದು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅದಕ್ಕೆ ಜಯ 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 ಅಂತ ಇಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ಇಲ್ಲಿ ಹೇಳುವಾಗ ಒಂದೊಂದು ರೂಪವನ್ನ ಒಂದೊಂದು ರೂಪವನ್ನು ಇಲ್ಲಿ ತಗೊಳ್ತಾ ಇದ್ದಾರೆ. ಸೊ ಫಸ್ಟ್ ಬಂದು ಇಲ್ಲಿ ವನಚರಾದ್ರಿ, ವನಚರಾದ್ರಿ ಅಂತ ವನ ವನ ಅಂದ್ರ ಅರಣ್ಯ ಎಂಬುದು ಅರ್ಥ ಇದೆ, ಬಟ್ ಇಲ್ಲಿ ನಾವು ದಶಾವತಾರ ಅಂತ ಹೇಳ್ತೀವಿ. ಆದ ಕಾರಣದಿಂದ ವನ ಅಂಬೋದಲ್ಲಿ ವನ ಅಂಬೋದಕ್ಕೆ ನೀರು ಅಂಬೋದು ಬರುತ್ತೆ. ವನಚರ 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 ಅಂತ ಹೇಳ್ತಾರೆ. ವನಚರ ವನಚರ ಅಂದ್ರೆ ಮತ್ಸ್ಯ ಅಂತ, ಮತ್ಸ್ಯ ರೂಪವನ್ನ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ಸ್ಯರೂಪದಲ್ಲಿ ಏನಾಯ್ತು, ಸೊ ಮತ್ಸ್ಯರೂಪವನ್ನ ಚಿಂತನೆ ಮಾಡಿದ್ದೀವಿ, ಏನಾಯ್ತು ಮತ್ಸ್ಯರೂಪದಲ್ಲಿ ಅಂದ್ರೆ ಇದು ಒಂದು ಆರನೇ ಪದ್ಯದಲ್ಲಿ ಇರೋದನ್ನು ಇಟ್ಕೊಳ್ಳೇಬೇಕು. ಆರನೇ ಪದ್ಯದಲ್ಲಿ ನಮ್ಮ ದೇಹದಲ್ಲೇ ದೇವರು ಕೊಟ್ಟಿದ್ದಾನೆ ಅಂತ ಚಿಂತನೆ ಮಾಡುವಾಗ ನಮ್ಮ ದೇಹದಲ್ಲಿ ನಮ್ಗೆ ಆ ಕಿವಿಯಲ್ಲಿ ದೇವರು, ಕಿವಿಯಲ್ಲಿ ಮತ್ಸ್ಯರೂಪ ಅಂತ ಅಲ್ಲಿ ಅಂದ್ರೆ ಸ್ವರೂಪ ದೇಹಕ್ಕೇನು ಹೋಗಬಹುದು ನಾವು, ಬಟ್ ಸ್ವರೂಪ ದೇಹದಲ್ಲಿ ನಮ್ಗೆ ಚಿಂತನೆ ಮಾಡ್ಲಿಕ್ಕೆ ಅಷ್ಟು ಕಠಿಣವಾಗಿರುತ್ತೆ. ಇಲ್ಲಿಂದ ಸುಮ್ಮನೆ ಬಾಯಿಯಿಂದ ನಮ್ಗೆ ಮತ್ಸ್ಯ ಹೇಳಕ್ಕೆ ಬರದೆ ಅಂದ್ರೆ ಸುಮ್ಮನೆ ಕಿವಿಯನ್ನು ಮುಟ್ಟಿಕೊಂಡಂತ ಟೆಕ್ನಿಕನ್ ಅಸೋಸಿಯೇಟ್ ಇಟ್. ಮತ್ಸ್ಯವನ್ನ ಹೇಗೆ ನಾವು ಅಡಿಗೆ ಮಾಡುವಾಗ ಪರಶುರಾಮರ್ನ ಆ ಒಂದು ಒಲೆ, ಆ ಒಂದು ಗ್ಯಾಸ್ ಸ್ಟವ್ ರೇಂಜ್ ಮೇಲೆ ಒಂದು ಪಿಕ್ಚರ್ ಹಾಕಿ ನೆನಪು ಮಾಡು ಅಂತ ಹೇಳ್ತೀವೋ, ಹಾಗೇನೆ ಕಿವಿಯಲ್ಲಿ ಮುಟ್ಟಿಕೊಂಡು ಇದು ಒಂದು ಒಂದು ಉಪಾಸ ಅಂತ ಇನ್ನೊಂದು ಕಡೆ ಇನ್ನೊಂದು ಹೇಳಿದ್ದಾರೆ ಅಂದ್ರೆ ಅದು ಬೇರೆ. ಇದು ದಿಸ್ ಇಸ್ ಒನ್ ಗ್ರೂಪ್, ಒಂದು ವ್ಯೂಹ ಅಂತ ಹೇಳ್ತೀವಿ. ಈ ವ್ಯೂಹವನ್ನ ಒಂದು ದಶಾವತಾರವನ್ನ ನಾವು ನಮ್ಮ ದಶ ಇಂದ್ರಿಯಗಳಲ್ಲಿ ಇಟ್ಟುಕೊಳ್ಳುವಂತ ಒಂದು ಕ್ರಮವನ್ನ ದಾಸರು ನಮ್ಗೆ ಕೊಟ್ಟಿದ್ದಾರೆ ಆರನೇ ಸಂಧಿಯಲ್ಲಿ. ಅದನ್ನೇ ಇಟ್ಕೊಳ್ಳಿ, ಫಸ್ಟ್ ಸಂಧಿಯಲ್ಲಿ ಬರೀ ಹೆಸರುಗಳು ಬಂತು, ಎರಡನೇ ಸಂಧಿಯಲ್ಲಿ ಬರೀ ಹೆಸರುಗಳು ಬಂತು, ಇಲ್ಲಿ ನಮ್ಗೆ ಬಂದದ್ದು ಅದನ್ನೇ ಇಲ್ಲಿ ಇಟ್ಕೋಬಹುದು. ಪ್ಲಸ್ ಯು ಕ್ಯಾನ್ ಈವನ್ ಎನ್ಹಾನ್ಸ್, ಅದು ಎನ್ಹಾನ್ಸ್ ಮಾಡ್ಬೇಕಂದ್ರೆ ವಿ ಹಾವ್ ಟು ಗೋ ಥ್ರೂ ಅದರ್ ಪದ್ಯ, ಆದ ಮೇಲೆ ಬಂದು ಎನ್ಹಾನ್ಸ್ ಬೇಕಾರ ಮಾಡ್ಕೋಬಹುದು. ಇಷ್ಟು ತನಕ ಈಸಿಯಾಗಿ ಇರುವಂತ ಮೆಥಡ್ ಇದು, ಅನುಷ್ಠಾನದಲ್ಲಿ ಈಸಿಯಾಗಿ ಇರುವಂತದಕ್ಕೆ. ಸೊ ವನಚರ ಅಂಬೋದಕ್ಕೆ ಮತ್ಸ್ಯ ಅಂಬೋದನ್ನ, ಕಿವಿಯನ್ನು ಮುಟ್ಟುಕೊಂಡ್ರೂ ನಮ್ಗೆ ಆಗತ್ತ, ಕಿವಿ ನೆನಪು ಮಾಡ್ಕೊಂಡ್ರು ಆಗತ್ತ ಮತ್ಸ್ಯ ಅಂಬೋದು ಅಂದ್ರೆ ನಮ್ಮ ಬಿಂಬ ರೂಪಿನೇ ಇಲ್ಲಿ ಬಂದು ಈ ಸ್ಥೂಲದೆ ಬಿಂಬರೂಪ ನಮ್ಗೆ ಅತೀ ಸೂಕ್ಷ್ಮ ಆಗೋದಿಲ್ಲ ಈಸಿಯಾಗಿ, ಅದಕ್ಕೆ ಬಿಂಬಕ್ಕೆ ಅಪ್ರಾಕೃತವಾದ ಅದೆಲ್ಲ ಕಷ್ಟ. ಬಿಂಬದಲ್ಲಿ ಅವನಿಗೆ ಆಗಿದ್ದಾನೆ ಅದು ಬಿಂಬಪಾಸನ, ಆ ಬಿಂಬ ಆ ಬಿಂಬ ಸಂಸ್ಥಾನ ಪ್ರಕರಣಕ್ಕೆ ಹೋಗಿ ಅದು ನೋಡ್ಬೇಕು, ಬಟ್ ದಿಸ್ ಇಸ್ ಇವನ್ ಈಸಿಯರ್. ಸೊ ಫಸ್ಟ್ ಇಲ್ಲಿ ಹೋಗೋಣ, ಸ್ಥೂಲ ದೇಹಕ್ಕೆ ಹೋಗೋಣ. ಅದು ಕಿವಿಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಏನ, ವನಚರ ಮತ್ಸ್ಯ, ಮತ್ಸ್ಯ ಅಂದ್ರೆ ಏನು, ಮದಂ ಜನಯಿತಿ ಮತ್ಸ್ಯ ಅಂತ, ಆ ಒಂದು ಸಂತೋಷವನ್ನ ಉಂಟು ಮಾಡುತ್ತೆ. ಹರಿಕಥಾಂಸಾರ ಕೇಳೋವಾಗ ನಮ್ಗೆ ಹತ್ತು ಸಂಧಿ ಬಂದಿದ್ದ ಕಾರಣದಿಂದ ಪಾರಾಯಣನೂ ಮಾಡ್ತೀವಿ, ಮಾಡೋವಾಗ ಎಲ್ಲರಿಗೇನೋ ಒಂದು ಸಂತೋಷ ಮನಸ್ಸಲ್ಲಿ ಆಗತ್ತ. ಸೊ ಆ ಸಂತೋಷ ಆ ಶ್ರವಣದಿಂದ ನಮ್ಗೆ ಸಂತೋಷವನ್ನ ಆಗತ್ತೆ. ಅದು ಮಾತ್ರ ಇಲ್ಲ, ಆ ವನಚರ ವನಚರ ಏನ್ ಮಾಡತ್ತೆ, ಅದು ನಾರಾಯಣ ವರ್ಮದಲ್ಲಿ ಬಂದದ್ದನ್ನು ನಾವು ಇಲ್ಲೇ ಇಟ್ಕೋಬೇಕು. ವನಚರ ನೀರಲ್ಲಿ ಹೋಗುವಾಗ ಆ ಸಮುದ್ರ, ಈ ಸಂಸಾರ ಸಮುದ್ರದಲ್ಲಿ ನಾವು ಈಜುತ್ತಾ ಇದ್ದೀವಿ, ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗದೆ ಈಜಬೇಕಾಗಿದೆ, ಅಲ್ಲಿ ಈಜಬೇಕು ಅಂದ್ರೆ ಅದರಿಂದ ನಮ್ಮ ಸಾಧನೆ ಒಳಗೆ ಬೇಸಿಕಲಿ ನಮ್ ಮತ್ಸ್ಯಾವತಾರ ನೆನಪು. ಯಾಕೆ ಮತ್ಸ್ಯಾವತಾರ ಕತೆ ನಮ್ಗೆ ಗೊತ್ತು, ಮತ್ಸ್ಯಾವತಾರದ ಆ ಒಂದು ಬ್ರಹ್ಮದೇವರ ಎರಡು ರೀತಿಯಿಂದ ಹೇಳ್ತಾರೆ, ಒಂದು ಒಂದು ಎರಡು ಸತಿ ಆಗಿದೆ, ಒಂದು ಒಂದು ಮೀನಾ ಕೇಳುವಾಗ ಆ ಒಂದು
ಆ ಒಂದು ರಾತ್ರಿ ಸಮಯದಲ್ಲಿ ಕತ್ತಲೆ ರಾತ್ರಿ ಸಮಯದಲ್ಲಿ ಆ ಬ್ರಹ್ಮನ ಬಾಯಿಂದ ಬಂದ ಬ್ರಹ್ಮನ ಬಾಯಿಂದ ವೇದಗಳು ಬರ್ತಾ ಇರುವಾಗ ಈ ಕೆಳಗಿನ ದೇವತೆಗಳು ಆ ವೇದಾಭಿಮಾನಿ ಕೆಳ ಲೆವೆಲ್ ಇರುವಂತ ಆ ಸಣ್ಣ ದೇವತೆಗಳನ್ನ ಈ ಹೈಗ್ರೀವಾಸುರ ತನ್ನ ವಶದಲ್ಲಿ ಇಟ್ಕೊಂಡು ಬಿಡ್ತಾನಂದ್ರೆ ಅಂದ್ರೆ ಅವರನ್ನ ಇಟ್ಕೊಂಡು ಬಿಡ್ತಾನಂದ್ರೆ ಆ ಪುಸ್ತಕ ಓದ್ತೀವಿ, ಪುಸ್ತಕದ ಅಕ್ಷರ ಆ ಅಕ್ಷರವೂ ನಮ್ಗೆ ಅರ್ಥ ಆಗತ್ತ. ಬಟ್ ಅಕ್ಷರದಿಂದ ಆ ಅಕ್ಷರ ಆ ಪುಸ್ತಕದ ಅರ್ಥ ಆಗತ್ತ, ಬಟ್ ಅರ್ಥದ ತಾತ್ಪರ್ಯ ವಾಟ್ ಈಸ್ ದ ಸ್ಪಿರಿಟ್ ವಾಟ್ ಈಸ್ ದ ಇಂಟೆಂಡೆಡ್ ಮೀನಿಂಗ್ ಅದು ಅರ್ಥ ಆಗೋದಿಲ್ಲ. ಅದು ಆಗದಂತೆ ಮರೆ ಮಾಡತ್ತ, ಅದನ್ನ ತೆಗೆದು ಆ ಒಂದು ಕಂಪ್ಲೀಟ್ಲಿ ರಿಮೋಟ್ ಇದ್ದ ದೈತ್ಯ ಶಕ್ತಿಗಳು ದುಷ್ಟ ಶಕ್ತಿಗಳು ಹೋಗಿಬಿಡತ್ತೆ. ಆದಾಗ ದೇವರು ಅವತಾರ ತಾಳಿ ಆ ಅಸುರನನ್ನ ಕೊಂದು ಅದನ್ನ ತಿರುಗವು ಆ ಯಥಾಸ್ಥಾನ ಆ ಬ್ರಹ್ಮ ದೇವರಿಗೆ ಪೂಜೆ ಆ ದೇವತೆಗಳು ಇರುವಂತೆ ಅದು ಹಿ ಪ್ರೊಟೆಕ್ಟ್ ಆ ವೇದದ ತಾತ್ಪರ್ಯ ವೇದದ ಅರ್ಥದ ತಾತ್ಪರ್ಯ ವೇದದ ಅರ್ಥ ಡಿಕ್ಷನರಿ ಇಟ್ಟುಕೊಂಡು ಓದಿದ್ರ ಹಾಗೆ ಆಗತ್ತೆ, ನಮ್ಮ ಡಿಕ್ಷನರಿ ಅಥವಾ ಟ್ರಾನ್ಸ್ಲೇಷನ್ ಇಟ್ಟು ಓದಿದ್ರ ಹಾಗೆ ಆಗತ್ತೆ, ಬಟ್ ತಾತ್ಪರ್ಯ ಅರ್ಥ ಆಗ್ಬೇಕು ಅಂದ್ರೆ ಕಷ್ಟ ಆಗತ್ತೆ. ಸೊ ಅದನ್ನ ತಂದಿದ್ದಾನೆ. ಅದೇ ನಮ್ಮ ಜೀವನದಲ್ಲಿನು ನಾವು ಇವಾಗ ಆ ನೀರಲ್ಲಿ ಈಜುತ್ತಾ ಇದ್ದೀವಿ ಯಾವಾಗ ರಾತ್ರಿ ಸಮಯದಲ್ಲಿ ಆಯ್ತು, ನಮ್ಗೆಲ್ಲ ಇದು ರಾತ್ರಿ ಸಮಯ ತರೇನೆ, ರಾತ್ರಿ ಇಲ್ಲ ಇವಾಗ ಬೆಳಕಿದ್ರೂ ರಾತ್ರಿ ಸಮಯ ಅಂದ್ರೆ ಅಜ್ಞಾನದಲ್ಲಿ ಮುಳುಗಿರುವಂತ ಕಾಲ. ಸೊ ಅಜ್ಞಾನದಲ್ಲಿ ನಾವು ಇದ್ದೀವಿ ಇವಾಗಲೂ, ನಮ್ಗೆ ಏನ್ ಅಜ್ಞಾನ, ನಾವು 10 ಸಂಧಿ ಬಂದಾಯ್ತಲ್ಲ ಏನ್ ಅಜ್ಞಾನದಲ್ಲಿ ಇವಾಗ ಇದ್ದೀವಿ ಅಂದ್ರೆ ಅರ್ಥ ಆಯ್ತು ಎಲ್ಲ ಹರಿತಾಂಸಾರ ಹೇಳಕ್ಕೆ ಟ್ರಾನ್ಸ್ಲೇಷನ್ ಅನುವಾದ ಅಂಡಾಲ್ಸ ಪ್ರವಚನ ಪಾಠ ಎಲ್ಲ ಹೇಳಕ್ಕೆ ಬರತ್ತೆ, ಬಟ್ ಇಟ್ ಡಸಂಟ್ ಸಿಂಕಿನ್ ಆಗಿಲ್ಲ, ತಾತ್ಪರ್ಯ ಜೀರ್ಣ ಆಗಿಲ್ಲ. ಸೊ ಅದನ್ನ ತೆಗಿತಾನೆ ದೇವರು. ಸೊ ಈ ರೂಪ ಮತ್ಸ್ಯ ಅವತಾರ ಅಂತ ಅವನನ್ನು ಚಿಂತನೆ ಮಾಡುವ ಅವತಾರ, ಒಳಗಿರುವಂತ ಅಂತರ್ಯಾಮಿಯಾಗಿ ಇರುವಂತ ಈ ಬಿಂಬದಲ್ಲಿ ಇರುವಂತ ಮತ್ಸ್ಯ ಹೊರಗೆ ಬರಬೇಕು. ಈ ಕತ್ತಲೆಯಲ್ಲಿ ನಾನು ಇವಾಗಿದ್ದೀನಿ, ಈ ಕತ್ತಲೆ ಸಮಯದಲ್ಲಿ ನಮಗೆ ಒಳಗಿಂದ ಹೊರಗೆ ಬರಬೇಕು ಅಂದ್ರೆ ನಮ್ಮ ಆಕ್ಷನ್ ನಮ್ಮ ಸಾಧನೆ, ಈ ಸ್ಥೂಲ ದೇಹ ಒಳಗೆ ದೇಹದಲ್ಲಿ ಇದ್ದಾನೆ, ಈ ಸ್ಥೂಲ ದೇಹದಲ್ಲಿ ಬಂದು ಈ ಸ್ಥೂಲ ದೇಹ ಮೂಲಕವಾಗಿ ಮೊಟ್ಟ ಮೊದಲು ನಮ್ಗೆ ಬರಬೇಕಾದ ಏನು ಬರಬೇಕು ಅಂದ್ರೆ ಅದು ಸಾಧನೆ ಅರ್ಥದಲ್ಲ ತಾತ್ಪರ್ಯ ನಮ್ಗೆ ಆಗಬೇಕು ಅಂದ್ರೆ ನಮಗೆ ಎಲ್ಲಾ ದೇವತೆಗಳ ಸಹಕಾರ ಬೇಕು. ಕಿವಿ ಮೂಲ ಶ್ರವಣ ಮೂಲಕವಾಗ ನಮ್ಗೆ ಅದು ಬರಬೇಕು. ಸೊ ಶ್ರವಣ ಮೂಲಕವಾಗಿ ಒಳ್ಳೆ ರೀತಿ ಹತ್ತು ಫಿಲ್ಟರ್ ಔಟ್ ಎವ್ರಿಥಿಂಗ್ ಆರ್ ಏನ್ ಕೇಳಿದ್ರು ಸರಿಯಾದ ರೀತಿಯಿಂದ ಅರ್ಥಗಳು ಆಗಬೇಕು, ನಮ್ಗೆ ಅರ್ಥದ ತಾತ್ಪರ್ಯ ಆಗಬೇಕು. ಅದು ಬಂದು ನಮ್ಮ ಒಳಗೆ ಇರುವಂತ ಅಜ್ಞಾನ ಭಾವರೂಪ ಅಜ್ಞಾನವನ್ನ ಇಲ್ಲಿ ಕಳೆಯಬೇಕು ಅಂಬೋದು ಅದು ಒಂದು. ಇನ್ನೊಂದು ಮತ್ಸ್ಯ ಅಂಬೋದಕ್ಕೆ ಇನ್ನೊಂದು ಅರ್ಥವು ಕೆಲವರು ಹೇಳ್ತಾರೆ ಅಂದ್ರೆ ನಾವು ಮತ್ಸ್ಯ ಹೇಗಿರುತ್ತೆ ನಾನು ನೋಡಿಲ್ಲ, ಅದು ಕಣ್ಣನ್ನ ತೆಗೆದುಕೊಂಡೇ ಇರತ್ತಂತೆ ನೀರ್ಲಿದ ಕಣ್ಣನ್ನ ತೆಗೆದುಕೊಂಡೆ. ಸೊ ಹಾಗೇನೆ ರಾತ್ರಿ ಸಮಯ ಆದಾಗೇನು ರಾತ್ರಿ ಅಂದ್ರೆ ಅಜ್ಞಾನದಲ್ಲಿ ಇದ್ದಾಗ ಎಲ್ಲ ಸುತ್ತು ಕತ್ತಲೆ ಇದನ್ನು ಅವರ್ ಐಸ್ ಶುದ್ಧಿ ಓಪನ್ ಐಸ್ ಅಂದ್ರೆ ಉಪಲಕ್ಷಣತೆಯ ಜಾಗೃತಾವಸ್ಥೆ ಅಂದ್ರೆ ಅದು ಹೇಳ್ತಾರಲ್ಲ ಜ್ಞಾನಿಗಳಿಗೆ ರಾತ್ರಿ ಯಾರಿಗೆ ನಮ್ಗೆ ಕತ್ತಲೆಯೋ ಅವ್ರಿಗೆ ಬೆಳಕು ಅಂತ ಹೇಳ್ತಾರೆ. ಹಾಗೆ ನಮಗೆ ಕತ್ತಲೆ ಅಜ್ಞಾನ ತುಂಬಿರುವಂತ ಈ ಪ್ರಪಂಚ ಏನು ನಾವು ಜ್ಞಾನಿಗಳ ನಾವು ಜ್ಞಾನಿಗಳೆಲ್ಲ ಒಂದು ಇಲ್ಲ, ಅಜ್ಞಾನ ತುಂಬಿದ ಹೊರಗಡೆ ಎಲ್ಲ ದೇವರು ಎಂಬ ಕಾನ್ಸೆಪ್ಟ್ ಹೋಗ್ತಾ ಇದೆ, ಎಲ್ಲವೂ ಏನೇನೋ ಸೊಕಪೋಲ ಕಲ್ಪಿತ ಎಲ್ಲವೂ ಆಗ್ತಾ ಇರೋವಾಗ ನಮಗೆ ಆ ಒಂದು ದಟ್ ಇಯರ್ ಒಳ್ಳೆ ಇಯರ್ ಕಣ್ಣು ಮಾತ್ರ ಒಳ್ಳೆ ಇಯರ್ ಕೊಟ್ಟು ಅದನ್ನ ಸರಿಯಾದ ತಿಳ್ಕೊಳ್ಳುವ ಆ ಒಂದು ಜಾಗೃತಿಯನ್ನ ಯಥಾಯೋಗ್ಯವಾಗಿ ದೇವರು ಕೊಡಬೇಕು. ಸೊ ಅದಕ್ಕೆ ವನಶರ ಅಂತ. ಆಮೇಲೆ ವನಶರ ಆ ಮೀನುಗಳು ಮತ್ಸ್ಯ ಅವತಾರ, ಮತ್ಸ್ಯ ಚಿಕ್ಕದಾಗಿ ಒಂದು ದೊಡ್ಡದಾದ ಹಾಗೇನೆ ನಾವು ಚಿಕ್ಕದಾಗಿರೋವಾಗ ಅದು ಹೇಳ್ತಾರೆ ಯಾದೋಗಣೆ ಅಂತ ಅಲ್ಲಿ ಹೇಳೋವಾಗ ಯಾದೋಗಣೆ ವರುಣಸ್ಯ ಪಾಶ ಅಂದ್ರೆ ನೀರಲ್ಲಿ ಅದು ಹೋಗೋವಾಗ ನೀರಿನಿಂದ ಆಪತ್ತು ವಿಪತ್ತುಗಳು ನಮ್ಗೆ ಹಾಗೆ ಆಗತ್ತೆ, ನೀರಲ್ಲಿ ಮುಳುಗಿ ಹೋಗುವ ಪ್ರಸಂಗ ಬರುತ್ತೆ ನೀರಲ್ಲಿ ಇರೋವಾಗ ಅಂದ್ರೆ ಇವಾಗ ನೀರಿಲ್ಲ ಉಪಲಕ್ಷಣತೆಯ ನೀರಲ್ಲಿ ಇದ್ದಾಗ ನೀರಿನಿಂದ ಬರುವಂತ ನೀರಿನ ಕ್ರೀಚರ್ಸ್ ಅದು ನಾವು ಚಿಕ್ಕ ಒಂದು ಮೀನು ತರ ಇದೆ ಎಲ್ಲಾ ಕ್ರೀಚರ್ಸ್ ಇರುತ್ತೆ. ಹಾಗೇನೆ ನಮ್ಗೆ ತೊಂದರೆ ಮಾಡೋದಕ್ಕೆ ಒಳಗೆ ಹೊರಗಿಂದನೂ ಆಪತ್ತುಗಳು ಎಲ್ಲಾ ರೀತಿಯಾಗ ಆಗತ್ತೆ. ಯಾಕೆ ಅದು ಆಗತ್ತೆ ಹೊರಗಿಂದ ಆಗೋ ಹೇಗೆ ಆಗತ್ತಂದ್ರೆ ತಿರ್ಗಾ ಇಟ್ ಅಗೇನ್ ಬಾಯಿಲ್ಸ್ ಡೌನ್ ಟು ಯುವರ್ ಸ್ವರೂಪ.
ನಮ್ಮ ಸ್ವರೂಪ ಆ ಕರ್ಮಕ್ಕೆ ಅನುಗುಣವಾಗಿ ಅದು ಬರ್ತಾ ಇದೆ. ಸೊ ದೇವರನ್ನ ಪ್ರಾರ್ಥನೆ ಮತ್ಸ್ಯ ಅಂತ ಪ್ರಾರ್ಥನೆ ಮಾಡಿದಾಗ ಈ ಮತ್ಸ್ಯ ಅವನು ಚಿಕ್ಕದಾಗಿ ಬಂದು ದೊಡ್ಡ ಆಕಾರವನ್ನ ಅವನು ಹೇಗೆ ತಾಳಿದ್ದನು ಹಾಗೆ ಅದು ಎರಡನೇ ಮತ್ಸ್ಯಾವತಾರಕ್ಕೇನು ಅನ್ವಯಿಸಿಕೋಬಹುದು. ದೊಡ್ಡ ಆಕಾರವನ್ನ ಅವನು ಭಗವಂತ ತಾಳಿದ ಅಂತ ಆ ದೊಡ್ಡದಾಗಿ ನಮ್ಮನ್ನು ಅವನು ಯೋಚನೆ ಮಾಡ್ತಾ ಮಾತಾ ನಮ್ಮನ್ನು ದೊಡ್ಡವರಾಗ ಮಾಡ್ತಾನಂತ. ಸೊ ಆದ ಕಾರಣದಿಂದ ದೇವರನ್ನ ಚಿಂತನೆ ಮಾಡುವ ಮೂಲಕವಾಗಿ ಅದು ಹೇಳ್ತಾರಲ್ಲ ನಂದಗೋಪ ಸ್ನಾನಕ್ಕೆ ಹೋದ ಅದು ಹೇಳ್ತಾರ. ಸೊ ಅಕಾಲ ವೇಳೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ, ವರ್ಣ ಪಾಶಕ್ಕೆ ಸಿಲುಕೊಂಡ ಅಂತ. ಹಾಗೆ ವರುಣ ಪಾಶ ಹೇಳ್ತಾರ ಕೃಷ್ಣಾಮೃತ ಮಹಾನವರ್ಣದಲ್ಲಿನೂ ಬರುತ್ತೆ ಆಚಾರ್ಯ ಅದು ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ. ಅಲ್ಲಿ ಬರುವಾಗ ಹೇಳ್ತಾರೆ ದೇವತೆ ವಿಘ್ನಗಳು ಯಾರು ಮಾಡ್ತಾರಂದ್ರೆ ಕೆಲವೊಮ್ಮೆ ದೇವತೆಗಳೇ ವಿಘ್ನಗಳು ಮಾಡ್ತಾರಂತ ಹೇಳ್ತಾರೆ. ಅದಕ್ಕೆ ನಾವು ಭೂತೋಚ್ಚಾಟನ ಹೇಳುವಾಗ ಹೇಳ್ಕೊಳ್ತೀವಲ್ಲ. ಸೊ ಯಾಕೆ ದೇವತೆಗಳು ಯಾಕೆ ವಿಘ್ನ ಮಾಡ್ತಾರೆ ನಮ್ಗೆ ದೇವ್ರ ಕೆಲಸ ಮಾಡುವಾಗ ದೇವತೆಗಳು ಯಾಕೆ? ದಕ್ಷ ಪ್ರಜಾಪತಿ ಕೇಳ್ತಾರೆ ನಾನು ವಿಷ್ಣು ಯಾಗ ಮಾಡ್ತಾ ಇದ್ದೀನಿ, ವಿಷ್ಣುವನ್ನೇ ಆರಾಧನೆ ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟು ವಿಘ್ನಗಳು ಬರ್ತಾ ಇದೆ ಅಂತ ಹೇಳುವಾಗ ಅಲ್ಲಿ ನಾರಾಯಣ ಹೇಳ್ತಾನೆ, ಅಲ್ಲಿ ಬ್ರಹ್ಮದೇವರು ಹೇಳ್ತಾರೆ ಅಪೂಜ್ಯ ಎತ್ರ ಪೂಜಂತೆ ಅಂದ್ರೆ ಯಾರನ್ನ ಪೂಜೆ ಮಾಡಬಾರದು ಅವರನ್ನ ಪೂಜೆ ಮಾಡ್ತಾ ಇರ್ತೀವಿ, ಯಾರನ್ನ ಪೂಜೆ ಮಾಡಬೇಕು ಅವ್ರನ್ನ ಪೂಜೆ ಮಾಡ್ತಾ ಇಲ್ಲ ನಾವು. ಸೊ ಏನಾಯ್ತು ಇವಾಗ ಅಂತ ದೇವರು ಅಂತ ನೀನ್ ಮಾಡ್ತಾ ಇದ್ದೀಪ್ಪ, ಇದ್ರನ್ನು ನೀನು ರುದ್ರದೇವರನ್ನ ಮರ್ತು ಬಿಟ್ಟೆ. ರುದ್ರ ನಿನಕ್ಕಿಂತ ಮೇಲೆ ಇರುವಂತಹ ದೇವತ, ಅವನ ಮೇಲೆ ಅಸೂಯೆ ಇಲ್ಲ, ಎಲ್ಲ ತಂದು ಮಾಡಿದೆ ಅದು ತಪ್ಪಾಯಿತು. ಸೊ ಯಾರನ್ನ ಪೂಜೆ ಮಾಡಬೇಕು ಅವ್ರನ್ನ ಪೂಜೆ ಮಾಡ್ತಾ ಇಲ್ಲ ಅಂದ್ರೆ ದೇವರನ್ನ ಪೂಜೆ ಮಾಡುವಾಗ ದೇವರು ಇಟ್ಟ ದೇವರು ಆಜ್ಞೆಯಿಂದ ದೇವತೆಗಳು ಇದ್ದಾರೆ. ದೇವತೆ ಅಂದ್ರೆ ಬೇಸಿಕಲಿ ಹೇಳೋದೇನು ಅಂದ್ರೆ ತಾರತಮ್ಯ ಕ್ರಮೇಣ ಪೂಜೆ ಮಾಡಿದ್ರೆ ಒಪ್ಪುತ್ತಾರೆ. ತಾರತಮ್ಯ ಕ್ರಮವನ್ನೇ ಬಿಟ್ಟು ಬಿಟ್ಟು ಡೈರೆಕ್ಟ್ ಆಗ ದೇವರಿಗೆ ನಾನು ಮಾಡ್ತೀನಿ ಅಂತ ಹೋದ್ರೆ ಏನಾಗತ್ತಂದ್ರೆ ದೇವತೆಗಳು ವಿಘ್ನ ಮಾಡ್ತಾರೆ. ತಾರತಮ್ಯ ಕ್ರಮ ಅಂದ್ರೆ ಸ್ಟಾರ್ಟಿಂಗ್ ವಿತ್ ಅವರ್ ಗುರು, ಇಲ್ಲ ಗುರುಗಳ ಕರುಣದಿಂದ ಪೂರ್ತಿ ನಾವು ಹೋಗಬೇಕು. ಸೊ ಅದನ್ನ ತಪ್ಪಾಗತ್ತ ಅವ್ರುಗಳೇ ನಮ್ಗೆ ಮಾಡ್ತಾರ. ಅದಕ್ಕೆ ವರುಣಸ್ಯ ಪಾಶ ವರುಣ ಅಂದ್ರೆ ಅಲ್ಲಿ ಏನಾಯ್ತು ಅವನಿಗೆ ಅಂದ್ರೆ ಆ ವಿಧಿಗಳು ತಿಳ್ಕೋಬೇಕು, ಹಿರಿಯರಿಂದ ತಿಳ್ಕೋಬೇಕು ಯಾವಾಗ ಸ್ನಾನ ಮಾಡೋದು ಯಾವಾಗ ಹೇಗೆ ಮಾಡಬೇಕು ಎಲ್ಲ ತಿಳ್ಕೊಂಡು ಅದಕ್ಕೆ ಅದು ದೇವರಿಟ್ಟ ವಿಧಿಯನ್ನ ಫಾಲೋ ಮಾಡೋದೇ ಪೂಜೆ ಆಗತ್ತೆ. ಅದನ್ನ ತಿಳ್ಕೊಂಡು ನಾವು ಹೋಗಬೇಕು, ಅದು ಹೋಗದೆ ಇದ್ರೆ ಅದನ್ನ ಶಿಕ್ಷೆ ಕೊಡ್ತಾರೆ. ದೇವರ ವಿಧಿಗಳನ್ನ ಮೀರಿದಕ್ಕೆ ಕೊಟ್ಟಿದ್ದಾನೆ, ಅದು ಒಂದು ಎಕ್ಸಾಂಪಲ್ ಅಂತ. ಹಾಗೇನೆ ನಮ್ಗೆ ಇದು ಆಗದೇ ಇರುವುದಕ್ಕೆ ನಾವು ವನಶರಾದ್ರಿ ಅಂದ್ರೆ ಆ ವರುಣಸ್ಯ ಪಾಶ ವರುಣ ಆ ದೇವತೆಗಳ ದೇವತೆಗೆ ಪ್ರಕೋಪಕ್ಕೆ ಅಂದ್ರೆ ತಾರತಮ್ಯ ಪ್ರಕಾರ ದೇವರನ್ನ ತಿಳ್ಕೊಳ್ಳೋದಕ್ಕೆ ಯಾದೋಗಣೆ ಅಂದ್ರೆ ದೈತ್ಯರು ಮುಂತಾದವರು ವಿಘ್ನಗಳು ಮಾಡಬಹುದು, ಅವ್ರಿಗಿಂತ ರಕ್ಷಣೆ ಮಾಡ್ಲಿಕ್ಕೆ ದೇವರನ್ನ ಚಿಂತನೆ ಮಾಡಬೇಕು. ಅದು ಮಾಡಿದಾಗ ಮತ್ಸ್ಯ ಅಂತ ಅವನನ್ನ ತಿಳ್ಕೊಂಡಾಗ ಮದಂ ಜನಯತಿ ನಮ್ಗೆ ಆ ಒಂದು ಆನಂದವನ್ನ ಅವನು ಕೊಡ್ತಾನೆ. ಹಾಗೆ ಆನಂದ ಅಂದ್ರೆ ಅದೇ ಅವತಾರದಲ್ಲಿ ಅವನು ಮಾಡಿದ್ದ ಕಾರ್ಯ ಏನು ಅಂದ್ರೆ ಆ ವೇದಗಳನ್ನ ವೇದದಲ್ಲಿ ಇರುವಂತ ವೇದಗಳನ್ನ ನಾಶ ಮಾಡೋದು. ಹಾಗೆ ವೇದಗಳು ನಾಶ ಆಗೋದೇ ಇಲ್ಲ, ವೇದಗಳು ಆಗೇ ಇರುತ್ತೆ. ಬ್ರಹ್ಮಾದಿ ದೇವತೆಗಳಿಗೆ ಎಂದೆಂದು ಅರ್ಥ ಅಪಾರ್ಥ ಎಂದೆಂದು ಆಗೋದೇ ಇಲ್ಲ. ನಮ್ಮಂತವರಿಗೆ ಆಗತ್ತೆ, ನಮ್ಮಂತವ್ರಿಗೆ ನಮ್ಗೆ ಆ ಅರ್ಥ ಆಗೋದಿಲ್ಲ. ಅದಕ್ಕೆ ಅಡ್ಡ ಇರುವಂತದ್ದು ಎಲ್ಲ ಈ ಭಾವರೂಪ ಜ್ಞಾನವನ್ನ ತೆಗೆದು ರಿಕ್ಲೇಮ್ ಅಂಡ್ ತಿರುಗವು ಒಂದು ಬ್ರಹ್ಮನಿಗೆ ಕೊಟ್ಟ. ಅಂದ್ರೆ ಬ್ರಹ್ಮನಿಗೆ ಅಂದ್ರೆ ನಮ್ಮ ಸ್ವರೂಪ ದೇಹದಲ್ಲಿ ಆ ಬ್ರಹ್ಮನ ಆ ವಾಯುದೇವರ ದ್ವಾರ ಎಲ್ಲವೂ ಕರುಣಿಸ್ತಾನೆ ಅಂತ ವನಶರ ಅಂತ ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಅದ್ರಿ ಅಂತ ಇದಾದ ಮೇಲೆ ಜಾಗೃತ, ಆಮೇಲೆ ಹೈದೇವ ರಕ್ಷಣೆ, ಆಮೇಲೆ ವೇದ ರಕ್ಷಣೆ ನಮ್ಮಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಮತ್ತು ವೇದದ ರಕ್ಷಣೆ ಅಂದ್ರೆ ಬೇಸಿಕಲಿ ವೇದದಲ್ಲಿ ಬಂತ ಮಹಾತ್ಮ ಜ್ಞಾನ ತಿಳ್ಕೋಬೇಕು ಅಂದ್ರೆ ಬರೀ ಅದು ಮಾತ್ರ ನಾನು ಏನೇನು ನಿಮ್ಗೆ ಬರೋಂತ ಆ ವಾಟ್ಸಪ್ಲಿ ಏನೇನೋ ಕಥೆಗಳು ಏನೇನೋ ಬರುತ್ತೋ ಅದನ್ನ ಸ್ವಲ್ಪ ಯೋಚನೆ ಮಾಡಿ ದೇವರಿಗೆ ಯಾವಾಗ್ಲೂ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಇದಕ್ಕೆ ವಿರುದ್ಧವಾಗಿ ಏನಾರು ಇದ್ರೆ ಅದನ್ನ ನೀವು ಫಾರ್ವರ್ಡ್ ಮಾಡಬಾರ್ದು. ಅಂದ್ರೆ ನೀವು ಅಜ್ಞಾನವನ್ನ ಸ್ಪ್ರೆಡ್ ಮಾಡೋ ತನಕ ಆಗ್ಬಿಡುತ್ತೆ. ಅದಕ್ಕೆ ಯು ಹೌ ಟು ಬಿ ಕೇರ್ಫುಲಿ ಎವ್ರಿ ಆಕ್ಟ್ ಯು ಡೂ. ಆದಷ್ಟು ನಮ್ಮಿಂದ ಇಷ್ಟ ಆಗ್ತದೆ ದೇವರೇ ಮಾಡಿಸ್ತಾನೆ. ಸೊ ಅದಕ್ಕೆ ಮತ್ಸ್ಯ ಎಂಬ ರೂಪದಿಂದ ದೇವರನ್ನ ಮಾಡಬೇಕು ವನಶರ ಅಂತ. ಅದ್ರಿಧರ ಈ ಧರ ಎಂಬುದಕ್ಕೆ ಧರಾಧರನೆ ಎರಡು ಕಡೆನು ದೇಹಲಿ ದೀಪ ನ್ಯಾಯ ತರ ಎರಡು ಕಡೆನು ಇದು ಧರ ಎಂಬುದನ್ನು ಇಟ್ಕೋಬೇಕು. ಅದ್ರಿಧರ ಅಂತ ಹೇಳುವಾಗ ಇಲ್ಲಿ
ಇಲ್ಲಿ ಕೂರ್ಮಾವತಾರ, ಕೂರ್ಮಾವತಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೂರ್ಮಾವತಾರ, ಕೂರ್ಮಾವತಾರನ್ನೇ ಹೇಳ್ತಾರೆ. ಅಂದ್ರೆ ಕೂರ್ಮಾವತಾರ ಏನ್ ವಿಶೇಷ? ಅದ್ರಿ, ಅದ್ರಿ ಅಂದ್ರೆ ಕೂರ್ಮ ರೂಪದಿಂದ ಭಗವಂತ ಮಾಡಿದ ಕೆಲಸ. ಎರಡು ಮೂರು ಕಡೆಯಲ್ಲಿ ಕೂರ್ಮ ರೂಪದ ಬಗ್ಗೆ ಬರುತ್ತ. ಕೂರ್ಮ ರೂಪದಿಂದ ಅವನು ಧಾರಣೆ ಎಂದೆಂದೂ ಮಾಡ್ತಾನೆ ಇದ್ದಾನೆ. ಅದಕ್ಕೆ ನಾವು ವಿಷ್ಣು ಕೂರ್ಮ ಹೇಳ್ತೀವಿ, ವಾಯು ಕೂರ್ಮ ಹೇಳ್ತೀವಿ. ಅದು ಯಾವಾಗ್ಲೂ ಇರುವಂತ, ಬಿಕಾಸ್ ಎಲ್ಲವನ್ನು ಒಳಗೆ ಹೊರಗೆ ಧಾರಣೆ ಮಾಡ್ಲಕ್ಕೆ ಬೇಕಾದದ್ದು ಯಾವತ್ತೂ ಇರತ್ತ. ಅದನ್ನ ಸಿಂಬಾಲಿಕ್ ಆಗಿಲ್ಲ, ನಿಜವಾಗ್ಲೇ ನಮ್ಮ ದೇಹದಲ್ಲಿ ಇರುವಂತ ಈ ಬಿಂಬ, ಇವಾಗ ಒಂದೊಂದು ಬಿಂಬಕ್ಕೆ ಹೋಗ್ಬೇಕು. ಅಂತರ್ಯಾಮಿಯಾಗಿರುವಂತ ಈ ಹರಿ ಇವಾಗ ಆ ಒಂದು ಕೂರ್ಮನ ಆಕಾರವನ್ನ ತಾಳಿ ಹೊರಗೆನೂ ಅವನೇ ಅದನ್ನ ತೋರಿಸಿದ. ಹೇಗಿದ್ದು ಏನು ಮಾಡಿದ್ದ ಗೊತ್ತಿಲ್ಲ. ಅದಕ್ಕೆ ಅವತಾರ ಒಂದು ಮಾಡಿ ಅಲ್ಲಿ ಮಾಡಿದ ಕಾರ್ಯಗಳನ್ನ ನೆನಪು ಮಾಡ್ಲಿಕ್ಕೆ, ನಮ್ಮ ಒಳಗೆ ಇರುವಂತ ಈ ರೂಪವನ್ನ ನೆನಪು ಮಾಡ್ಲಿಕ್ಕೆ ಮಾತ್ರ ಇಲ್ಲ, ಈವಾಗ್ಲೂ ನಾವು ಪ್ರಯೋಜನ ಯಾವತ್ತೋ ಆಯ್ತು ಈ ನನ್ನಲ್ಲಿ ಇರುವಂತ ಈ ಅಂತರ್ಯಾಮಿ ಒಂದು ಅವತಾರ ಯಾವುದೋ ಒಂದು ಯುಗದಲ್ಲಿ ತೆಗೆದ ಅಂತಿಲ್ಲ, ಆವಾಗ ತೆಗೆದಿದ್ದಾನೆ. ಮತ್ತು ಅವನ ಸಹಕಾರ, ಅವನು ಇದ್ದಾನೆ. ಇವತ್ತು ನನ್ನ ದೇಹವನ್ನ ಧಾರಣೆ ಮಾಡಿದ್ದಾನೆ. ಇವತ್ತು ನನ್ನ ದೇಹದ ಜೀವ ದೇಹ ಇದು ಮಾತ್ರ ಅಲ್ಲ, ಈ ಭೂಮಿ ನಾವು ಇರುವಂತ ಎಂಟೈರ್ ಈ ಬ್ರಹ್ಮಾಂಡವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಆ ಕೃತಜ್ಞತೆಯ ಸಹಿತವಾಗಿ ನಾವು ಆಸನ ಹಾಕಿ ಕೂಡುವಾಗ ಎರಡು ಮುಖದಿಂದ ಮಾಡ್ತೀವಿ. ಒಂದು ನಾವು ಎಲ್ಲಿ ಕೂತಿದ್ದೀವಿ, ಹೇಗೆ ಕೂತ್ಕೊಳ್ಳಕ್ಕೆ ಈ ಜೀವನಿಂದ ಆಗತ್ತೆ, ಹೇಗೆ ಕೂತ್ಕೊಳ್ಳಕ್ಕೆ ಏನು ಸಾಧ್ಯ ಇದಕ್ಕೆ ಹೇಗಾಗಿದ್ದಾವ. ಸೊ ಅಲ್ಲಿ ಜೀವನಿಂದ ಒಂದೊಂದಕ್ಕೇನೋ ಅವನು ಆಧಾರವಾಗ ಅಂದ್ರೆ ಆಧಾರವಾಗ ನಿಂತಿದ್ದಾನೆ ಅಂದ್ರೆ ಏನಾಗತ್ತ, ಬೇಸಿಕಲಿ ಒಂದು ವಸ್ತು ಇದೆ ಅಂತ ಸ್ಥಿತಿ ಅಂತ ಬಂದಾಗ ಎಂಟು ದಿಕ್ಕು ಅಥವಾ ನಾಲ್ಕು ದಿಕ್ಕು ಹತ್ತು ದಿಕ್ಕು ಯಾಕೆ ಬೇಕಾದ್ರೆ ತಗೊಳ್ಳಿ, ಆ ದಿಕ್ಕಿನ ಸಂಬಂಧ ಇಟ್ಟುಕೊಂಡು ಇರಬೇಕು. ಆ ದಿಕ್ಕಿನಲ್ಲಿ ಆಗುವಂತ ವ್ಯಾಪಾರಗಳು ಅಂತ ಕೂರ್ಮಕ್ಕೆ ಅದೇ ತಾನೆ ಆ ದಿಕ್ಕಿನ ಸಂಬಂಧ. ಅದಕ್ಕೆ ಕೂರ್ಮನ ಕೆಳಗಿನ ಹೊಟ್ಟೆ, ಮೇಲಿನ ಹೊಟ್ಟೆ, ಎರಡು ಕಾಲು, ಎರಡು ಕೈ, ಇದು ನಾವು ಒಂದ್ಸತಿ ನೋಡಿದ್ವಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ. ಇದು ಈ ಕೂರ್ಮವನ್ನ ಚಿಂತನೆ ಮಾಡಿದ್ರೆ ನಮ್ಗೆ ಸ್ಥಿರತೆ ಅಲಗಾಡದಂತೆ ಇರ್ಲಕ್ಕೆ ಆಗತ್ತೆ. ಹಾಗೆ ಮಂದರ ಪರ್ವತ ಅಲಗಾಡದಂತೆ ಇರ್ಲಕ್ಕೆ ಆ ಕೂರ್ಮ ಕಾರಣನ ಹಾಗಿರುತ್ತೆ. ಅದು ಮಾತ್ರ ಇಲ್ಲ, ಈ ದಿಕ್ಕಿನಿಂದ ದಿಕ್ಕಿನ ಪ್ರಭಾವದಿಂದ ಇಲ್ಲಿಂದ ಬರುವಂತ ವಿಷಯಗಳು ಯಾವುದು ನಮ್ಮ ಸಾಧನೆಗೆ ಅಡ್ಡಿ, ಅಲ್ಲೇ ಇದ್ದೀವಿ, ವಿ ಕೆನಾಟ್ ಹೆಲ್ಪ್ ಇಟ್, ಬಟ್ ಅದು ನಮ್ಮ ಸಾಧನೆಗೆ ಅಡ್ಡಿ ಆಗದಂತೆ ಅದಕ್ಕೆ ಕೂರ್ಮ ಯಾವಾಗ್ಲೂ ಏನಾದ್ರು ಆಪತ್ತು ಬಂದ್ರೆ ಎಲ್ಲವೂ ಇಟ್ ಪುಲ್ಸ್ ಎವ್ರಿಥಿಂಗ್ ಇನ್ಸೈಡ್. ಇಂದ್ರಿಯ ಸಂಯಮ, ಇಂದ್ರಿಯವನ್ನ ನಿಯಂತ್ರಣ ಮೆಲ್ಲ ಕ್ಷಣ ಕ್ಷಣ ಹೇಳ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ, ಮನಸ್ಸನ್ನ ಹೇಗೆ ರೀ ಕಂಟ್ರೋಲ್ ಮಾಡೋದು, ಕಷ್ಟವಲ್ಲ ಅಂದ್ರೆ ಅಭ್ಯಾಸ ಏನಂತ, ಏ ಅಭ್ಯಾಸ ಅಂದ್ರೆ ಇದೆ ಕೂರ್ಮನೆ. ಅದಕ್ಕೆ ನಾವು ಎಸ್ಪೆಷಲಿ ಜಪ ಮಾಡೋವಾಗ ಎಲ್ಲೆಲ್ಲೋ ಹೋಗ್ತಾ ಮಾಡಲ್ಲ, ಕೆಳಗೆ ಕೂತು ಆಸನ ಹಾಕಿ ಆಸನದಲ್ಲಿ ಆ ಕೂರ್ಮ ಚಿಂತನೆಯನ್ನು ಮಾಡಿ ಕುತ್ಕೊಳ್ತೀವಿ. ದೇವರನ್ನ ಇರೋವಾಗಲೂ ಅಲ್ಲಿ ಕೂರ್ಮ ಪೀಠ ಅದನ್ನ ನೆನಪು ಮಾಡ್ಕೊಳ್ತೀವಿ, ಅಲ್ಲಿ ಕೂರ್ಮ ಪೀಠ ಅದ ಹಾಕಿ ಅದರಲ್ಲಿ ಇರ್ತೀವಿ. ಅವನು ಸರಿ, ಅಲ್ಲಿರೋ ಇಲ್ಲಿರುವನು ಸರಿ, ಅಲ್ಲಿರುವನು ಸರಿಯಾಗಿದ್ದಾನೆ. ಅದಕ್ಕೆ ಅಂತ ಆ ಚಿಂತನೆಯನ್ನ ತರ್ತೀವಿ. ಸೊ ಕೂರ್ಮವನ್ನ ತಂದಾಗ ಇದು ಹೇಗೆ ಸಾಧ್ಯ, ಹೇಗೆ ಸಾಧ್ಯ ಆಗತ್ತೆ ಅಂತ. ಕೆಳಗೆ ಮಾತ್ರ ಕೂರ್ಮ ಅಲ್ಲ, ಇಲ್ಲಿ ಕೂರ್ಮ ಏನು ಅಂದ್ರೆ ಅದ್ರಿ ದರ ಅಂತ ಅದನ್ನ ಮಾಡಿದ್ದಾರೆ. ಅದ್ರಿ ಅಂದ್ರೆ ಏನ್ ಅದ್ರಿ ಅಂದ್ರೆ ಪರ್ವತ ಗಿರಿ ಅಂತ ಅರ್ಥ. ಇಲ್ಲಿ ಏನ್ ಅದ್ರಿ ಅಂದ್ರೆ ಏನು ಮಾಡಿದ್ದ ಅವತಾರದಲ್ಲಿ ಮಂದರಗಿರಿ ಅದನ್ನ ಧಾರಣೆ ಮಾಡಿದ್ದಾನೆ. ಇಲ್ಲಿ ಮಂದರಗಿರಿ ಏನು ಅಂದ್ರೆ ಮಂದರ ಅಂದ್ರೆ ಹೇಳ್ತಾರೆ ಇಲ್ಲಿ ಏನ್ ಮಂದರ ಪರ್ವತ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ಮನಸ್ಸೇ ಮಂದರ ಅಂದ್ರೆ ಸತತಂ. ಯಾಕೆ ಮನಸ್ಸಿಗೆ ಮಂದರ ಅಂತ ಹೇಳ್ತಾರೆ ಅಂದ್ರೆ ಸತತಂ ಯಾವಾಗ್ಲೂ ಮನನ ಏನಾರು ಒಂದು ಮೆಲುಕು ಹಾಕ್ತಾ ಇದು ಮನಸ್ಸಿನ ಧರ್ಮ ಅದು. ಏನಾರು ಯು ಕೆನಾಟ್ ಕೀಪ್ ಇಟ್ ಕ್ವಯಟ್, ಏನಾರು ವಿಷಯಗಳು ಬರ್ತಾನೇ ಇರ್ತ. ಸತತಂ ಯಾವಾಗ್ಲೂ ಏನಾರು ಒಂದನ್ನು ಇಟ್ಟುಕೊಂಡೇ ಇರ್ತೀವಿ. ಅದಕ್ಕೆ ಮಂದರ ಅದು ಮನಸ್ಸಲ್ಲಿ ಇಟ್ಟುಕೊಂಡಿದೆ. ಸೊ ಅದಕ್ಕೆ ಮಂದರ. ಮಂಥನ ಭೂತೇನ ಮನಸಾ ಮಂಥನ ಭೂತೇನ ಅಂತ ಇದು ಬನ್ನಂಜಾಚಾರ್ಯ ಕೊಟ್ಟಿದ್ದು, ಅದನ್ನ ಕೋಟ್ ಮಾಡ್ತಾ ಇದ್ದೀನಿ. ಸೊ ಮಂದರ ಪರ್ವತ ಅಂತ ಹೇಳ್ತಾರೆ. ಸೊ ಈ ಮಂದರ ಈ ಮನಸ್ಸನ್ನ ಹೇಗೆ ಹಿಡ್ಕೊಳ್ಳೋದು ಏನು ಮಾಡಿದ್ದಾನ
ಅದ್ರಿದರ ಈ ಮನಸ್ಸನ್ನ ದೇವರು ಹಿಡ್ಕೊಂಡಿದ್ದಾನೆ ಅಂತ ಚಿಂತನೆ. ಅವನು ಹಿಡ್ಕೊಂಡು ಅದನ್ನ ಕುಣಿಸ್ತಾ ಇದ್ದಾನೆ. ಮಂದರದರ ಈ ಮನಸ್ಸು. ಸೊ ಈ ಮನಸ್ಸು ಏನು ಮಾಡತ್ತೆ? ಇದು ಮನಸ್ಸಲ್ಲಿ ಕುರ್ಮಾವತಾರದಲ್ಲಿ ಮಾಡಿದ ಕಥೆನೆ. ಕುರ್ಮಾವತಾರದಲ್ಲಿ ಒಂದು ಕಡೆ ಅಸುರರು, ಒಂದು ಕಡೆ ದೇವತೆಗಳು, ಅದು ಎಲ್ಲವೂ ಬಳಸಲಿಕ್ಕೆ ಒಂದು ಹಗ್ಗವನ್ನು ಇಟ್ಟ ವಾಸುಕಿಯನ್ನು ಇಟ್ಟುಕೊಂಡಿದ್ದಾರೆ. ವಾಸುಕಿ ಎಂಬುದು ಬೇರೆ ಏನೂ ಇಲ್ಲ, ನಮ್ಮಲ್ಲಿ ಇರುವಂತ ಪ್ರಾಣ ನಾಗಶಕ್ತಿ, ಪ್ರಾಣಶಕ್ತಿ, ಶೇಷಶಕ್ತಿ, ವಾಯು. ಅದರಲ್ಲಿ ಶೇಷನಲ್ಲಿ ವಾಸುಕಿಯಲ್ಲಿ ವಾಸುಕೀಸ್ರ ಒಂದು ಸತ್ವಗಳಲ್ಲಿ ಕೆಳಗೆನೆ ಇರುವಂತದ್ದು. ಸೊ ಅದೊಳಗೆ ವಾಯುದೇವರು ಇದ್ದಾರೆ. ವಾಯುದೇವರು ಅದಕ್ಕೆ ಬುಸ್ಸು ಬುಸ್ಸು ಅಂತ ಬುಸ್ಸು ಕೊಡುತ್ತಾ ಇರ್ತಲ್ಲ, ಅದು ವಾಯು. ವಾಯುವನ್ನೇ ಆಹಾರ ಭಕ್ಷಣವಾಗಿ ಮಾಡುವುದದು. ಸೊ ಅಲ್ಲಿ ವಾಯುದೇವರು ಇದ್ದಾರೆ. ವಾಯುದೇವರನ್ನ ಹಿಡ್ಕೊಂಡು ನಮ್ಮ ಮನಸ್ಸಿಗೆ ವಾಯುದೇವರು ಇದ್ದಾರೆ. ಯಾಕೆಂದ್ರೆ ಈ ಒಂದು ಪ್ರಾಣ ಇರುವಂತ ದೇಹದಲ್ಲೇ ಎಲ್ಲವೂ ಆಗತ್ತೆ. ಸೊ ವಾಯುದೇವರು ಇದ್ದೇ ಇದ್ದಾರೆ ಈ ದೇಹದಲ್ಲಿ. ವಾಯುದೇವರು ಇರೋವಾಗ ನಮ್ಮ ಮನಸ್ಸು ಕೆಲವೊಮ್ಮೆ ಒಳ್ಳೇದು ಕಡೆ. ಸೊ ದೇವತೆಗಳು ಇದ್ದಾರೆ ಇಲ್ಲಿ, ದೈತ್ಯರು ಇದ್ದಾರೆ. ನಾವು ಕೆಟ್ಟದ್ದು ಮಾಡ್ತಾ ಇರ್ತೀವಲ್ಲ, ಅವಾಗೆಲ್ಲ ದೈತ್ಯರಿಂದ ಪ್ರೇರಿತನಾಗಿ ನಾವು ಮಾಡ್ತೀವಿ. ಅಂದ್ರೆ ದೈತ್ಯರಿಗೆ ನಮಗೆ ಗೊತ್ತು, ದೇವತೆಗಳೇ ಮಾಡ್ತಾರೆ, ನಮ್ಮ ಕರ್ಮಾನುಗುಣವಾಗಿ ಮಾಡ್ತಾರೆ. ದೇವತೆಗಳು ಒಂದು ಕಡೆ, ದೈತ್ಯರು ಒಂದು ಕಡೆ, ಎರಡು ಕಡೆಯಿಂದ ಎಳೆಯೋದು. ಸೊ ಹಾಗೆ ಮಾಡುವಾಗ ನಮ್ಮ ಮನಸ್ಸು ಎರಡು ಕಡೆಯನ್ನು ಹೋಗುತ್ತೆ. ಸೊ ಚಂಚಲ ಎಲ್ಲವೂ ಆಗತ್ತಲ್ಲ, ಏನು ಮಾಡೋದು ಅಂದ್ರೆ ಆ ಭಾರವನ್ನ ಹೊತ್ತುಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮಂದರಗಿರಿಯನ್ನ ಆ ಅದ್ರಿದರ ಅಂದ್ರೆ ಅದ್ರಿ ಆ ಪರ್ವತದಂತೆ ಇರು, ಆ ಭಾರವನ್ನ ಹೊತ್ತುಕೊಂಡು ಆ ಬ್ರಹ್ಮಾಂಡ ಭಾರವನ್ನ ಹೊತ್ತುಕೊಂಡಿದ್ದಾನೆ. ಏನು ಭಾರ ಇದು? ಭೂಮಿದೇವಿ ಹೇಳ್ತಾರೆ, ಅಪ್ಪಾ ತುಂಬಾ ಭಾರ ಆಯ್ತು ಸ್ವಾಮಿ ಅಂತ ಕೃಷ್ಣನ ಬೇಡ್ತಾಳೆ. ಏನು ಭಾರ ಆಯ್ತು ಇವಾಗ? ಏನು ಆ ಒಂದು ಈಜಿಯರ್ ಆಯ್ತು? ಯಾವಾಗ್ಲೂ ಜನರ ಸಂಚಾರ ಯಾವತ್ತು ಇದೆ ಅಂದ್ರೆ ಭಾರ ಅಂತ ಅಲ್ಲಿ ಹೇಳೋದು ನಾವು ನಮ್ಮ ನಮ್ಗೆ ಇಂಡಿವಿಜುವಲ್ ತಕೊಂಡಾಗೆ ನಾವು ಮುಳುಗುತ್ತಾ ಯಾಕೆ ಇದ್ದೀವಿ ಸಂಸಾರದಲ್ಲಿ ಅಂದ್ರೆ ಪಾಪದ ಭಾರ. ಪಾಪ ತುಂಬಾ ಆಗ್ತಾ ಇದೆ ಭೂದೇವಿ, ಅದೇ ಹೇಳ ಪಾಪಗಳು ತುಂಬಾ ಆಗ್ತಾ ಇದೆ ಸ್ವಾಮಿ. ಪಾಪ ಜನ ಒಳ್ಳೆ ಜನರು ಪಾಪಗಳು, ಕೆಟ್ಟ ಜನರು ಪಾಪಗಳೇ ಮಾಡ್ತಾರೆ. ಒಳ್ಳೆ ಜನಗಳು ಪಾಪ ಮಾಡಲಿಕ್ಕೆ ಶುರು ಮಾಡ್ತಾರ, ಆ ಭಾರ ಜಾಸ್ತಿ ಆಗ್ತಾ ಇದೆ. ಅದನ್ನ ದೇವರು ಮಂದರದ ಈ ಕಡೆ ಆ ಕಡೆ ಅಸುರ ದೇವತೆಗಳು ಈ ಕಡೆ ಆ ಕಡೆ ಮಾಡುವಾಗ ಅದನ್ನು ಎತ್ತಿ ಹಿಡಿದಿದ್ದಾನೆ. ಸೊ ಅದಕ್ಕೆ ಆ ಕೂರ್ಮ ರೂಪವನ್ನ ಚಿಂತನೆ ಮಾಡು ಅಂತ. ಕೂರ್ಮ ರೂಪವನ್ನು ವಿಶೇಷವಾಗಿ, ಮತ್ತು ಇಲ್ಲಿ ಶೇಷ ಅದೇ ಕಥೆಯನ್ನೇ ಇಟ್ಟುಕೊಳ್ಳೋದು, ಕೂರ್ಮಾವತಾರ ಕಥೆಯನ್ನೇ ಇಟ್ಟುಕೊಳ್ಳೋದು. ಆ ಶೇಷದೇವರು ಆ ವಾಸುಕಿಯಲ್ಲಿ ಶೇಷದೇವರು ಇದ್ದೇ ಇದ್ದಾರೆ. ನಾವು ಯಾವುದರಿಂದ ಈ ಕಡೆ ಒಂದು ಮಾಡು ಅಂತ ಹೇಳುತ್ತೆ, ಈ ಕಡೆ ಇನ್ನೊಂದು ಅಂತ ಹೇಳುತ್ತೆ, ಅದೇ ದೇವತೆಗಳು ಅಸುರರಾಗುತ್ತಾರೆ. ಆವಾಗ ಏನು ಮಾಡಬೇಕು ಅಂದ್ರೆ ನಮ್ಮ ಮನಸ್ಸು ಎಲ್ಲಿ ಬಿಡಬೇಕು ಅಂದ್ರೆ ಬುದ್ಧಿ ಹತ್ರ ಕೊಡಬೇಕು, ಅದು ಯುಕ್ತಿ. ಅದಕ್ಕೆ ಶೇಷದೇವರು, ಆ ಶೇಷದೇವರಿಂದ ಯುಕ್ತಿಯಿಂದ ಯುಕ್ತಿ ಯಾವಾಗಲೂ ಶಾಸ್ತ್ರ ಸಮ್ಮತವಾದ ಯುಕ್ತಿಯನ್ನ ಮಾಡಬೇಕು. ಸೊ ಹಾಗೆ ಆ ಯುಕ್ತಿಯನ್ನು ಹೇಳೋದು ಶೇಷದೇವರು ಆಗುತ್ತಾರೆ. ಸೊ ಅವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಈ ಒಂದು ಬರುವಂತ ಹಲಾಹಲ ವಿಷಯಗಳು ಎಲ್ಲವೂ ಹೋಗಿ ಆಮೇಲೆ ಅಲ್ಲಿನೇ ಕೂರ್ಮ ಬರುವಾಗ ಅಜಿತನಾಮಕ ಭಗವಂತ ಎಲ್ಲ ಕಡೆಯಿಂದ ಕೆಳಗೆ ಮಾತ್ರ ಕೆಳಗೆ ಅಂದ್ರೆ ಹೇಳಿದ್ರೆ ನಾವು ಸಿಂಬಾಲಿಕ್ ಆಗಿ ಕೆಳಗೆ ಕೂರ್ಮ ಹಾಕಿ ಮೇಲೆ ಇರ್ತೀವಿ, ಬಟ್ ಆಕ್ಚುಲಿ ಕೂರ್ಮ ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದಾನೆ. ಒಂದು ವಸ್ತುವನ್ನು ಹಿಡ್ಕೋಬೇಕು ಅಂದ್ರೆ ವಸ್ತುವ ಆಕಾರ ಶೇಪನ್ನ ಇಟ್ಕೋಬೇಕು. ಅದು ಕುಸಿದು ಹೋದು ಬಲೂನ್ಲಿ ಗಾಳಿ ಹೋಯ್ತು ಅಂದ್ರೆ ಕುಸಿದು ಹೋಗುತ್ತೆ, ಹಾಗಲ್ಲ. ರಿಟೈನಿಂಗ್ ಇನ್ಸೈಡ್ ಔಟ್ ಸೈಡ್ ಆಲ್ ಅರೌಂಡ್, ಅದು ಅಜಿತರಾಮಕನಾಗಿ ಭಗವಂತ ಅದನ್ನ ಇಟ್ಕೊಂಡಿದ್ದಾನೆ ಹಿಡ್ಕೊಂಡಿದ್ದಾನೆ. ಆಮೇಲೆ ಮೋಹಿನಿ ಅವತಾರವು ಅಲ್ಲೇ ಬರುತ್ತೆ. ಕೂರ್ಮ ಅಂತ ಹೇಳುವಂತ ಮೋಹಿನಿ ಅಂದ್ರೆ ಈ ದೈತ್ಯರಿಗೆ, ನಮ್ಮ ದೇಹದಲ್ಲಿ ಇರುವಂತ ಈ ದೈತ್ಯರಿಗೆ ಆ ತಪ್ಪು ಕೆಲಸ ಪ್ರೇರಣೆ ಮಾಡೋರಿಗೆ ಮೋಹವನ್ನು ಉಂಟು ಮಾಡಿ ಕಟ್ಟಿ ಹಾಕ್ತಾನೆ. ಆ ಕವಚಾಯ ಹೊಮ್ಮ ಅಂತ ಕವಚದ ಮುದ್ರೆ ನಾವು ತೋರ್ತೀವಲ್ಲ, ಅವರವರನ್ನ ಅಲ್ಲಲ್ಲಲ್ಲಲ್ಲಿ ನಿಲ್ಲಿಸ್ಬಿಡು. ನನ್ನ ದೇಹದಲ್ಲಿ ದೈತ್ಯ ಶಕ್ತಿಗಳು ಕಲಿ ಮುಂತಾದ ಶಕ್ತಿಗಳು ಅವರೆಲ್ಲ ಇದ್ರೂ ಮೇಕ್ ದಮ್, ನೀನು ಅವ್ರಿಗೆ ಚಲನೆ ವಲನೆ ಕೊಡದಂತೆ ಅವನನ್ನ ಹಿಡ್ಕೊಂಡ್ಬಿಡು, ರಕ್ಷಣೆ ಮಾಡು ನನ್ನನ್ನು ಅಂತ ಅದು ಪ್ರಾರ್ಥನೆ ಮಾಡ್ತಾರ. ಮಾಡಿ ಆಮೇಲೆ ಏನ್ ಬರ್ಬೇಕು? ಅಮೃತ. ಸೊ ಒಂದೊಂದಲಿನ ಇಲ್ಲಿ ಅದು ಹೊರಗಿನ ರೂಪ ಪ್ರತಿಬಂಧಕ ಮಾತ್ರ ಬರೋದಿಲ್ಲ, ಅದು ಜೊತೆ ಜೊತೆಲಿ ದೇವರ ಒಂದೊಂದು ಅವತಾರ ಸ್ಮರಣೆ ನೀವು ಮಾಡಿದ್ರೆ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಅಲ್ಲಿ ಶಿಷ್ಟರು ಯಾರು ಅಂತ ನೋಡಿ, ಅವರು ನಮ್ಮಂತವ್ರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ದೇವತೆಗಳು, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿ ಇಂಥದ್ದವರು, ಅದು ಮೋಕ್ಷವನ್ನ ಕೊಡುವಂತ. ಸೊ ಒಂದೊಂದು ಅವತಾರದಲ್ಲಿನು ಅದಕ್ಕೆ ಒಂದೊಂದು ಅವತಾರನು ನಮ್ಮ ಬಿಂಬರೂಪಕ್ಕೆ ನಾವು ಅನ್ವಯಿಸಿಕೋಬೇಕು. ಮಾಡಿದ ಒಂದು ಮುಖವನ್ನ ಅಲ್ಲಿ ನೋಡ್ತೀವಿ, ದುಷ್ಟ ಶಿಕ್ಷಣೆಯನ್ನ ಒಂದೊಂದು ಅವತಾರ ನೋಡ್ತೀವಿ, ಅದ್ರ ಜೊತೆ ಜೊತೆಲಿ ಶಿಷ್ಟ ರಕ್ಷಣೆಯನ್ನೇ ನೋಡಬೇಕು. ಸೊ ಹೀಗೆ ಅವನು ಮಾಡ್ತಾನೆ. ಸೊ ಧನ್ವಂತ್ರಿ ರೂಪದಿಂದ ಅವನು ಮಾಡ್ತಾನ. ಅದು ಒಂದು. ಇನ್ನೊಂದು ಈ ಅವತಾರದಲ್ಲಿ ಇನ್ನೊಂದು ವಿಶೇಷ ಇದೆ. ಕೂರ್ಮ ಅಂತ ಹೇಳುವಾಗ ಈ ಆಮೆಗಳಿಗೆ ಒಂದು ವಿಶೇಷ ಹೇಳ್ತಾರೆ. ಆಮೆಗಳನ್ನು ಅದು ತಮ್ಮ ಮರಿಗಳನ್ನ ಹೇಗೆ ಸಾಕತ್ತ ಅಂದ್ರೆ ಸ್ಮರಣದಿಂದ ಸಾಕತ್ತ, ಅದು ಅದು ಮಾಡುವಂತ ಕ್ರಿಯೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಅದು ಯಾವ ಆಮೆ ಯಾವುದು ಗೊತ್ತಿಲ್ಲ, ಬಟ್ ಹೀಗೆ ಹೇಳ್ತಾರೆ ಅವರು. ಸೊ ಬೇಸಿಕಲಿ ಇಟ್ಸ್ ಇಂಡಿಕೇಟಿವ್, ನಾವು ಹೇಗೆ ತಗೊಳ್ಳೋದು, ಇಟ್ಸ್ ಇಂಡಿಕೇಟಿವ್ ಆಫ್ ಸ್ಮರಣೆಗೆ, ಸ್ಮರಣೆಗೆ ಹೇಳೋದು ಈ ಸ್ಮರಣೆ. ಸೊ ಹಾಗೆ ದೇವರು ಮನಸ್ಸಲ್ಲಿ ಏನು ಮಾಡಬೇಕು, ಮನಸ್ಸು ಮುಂದರ ಇದು ಮಾಡೋವಾಗ ಒಳಗಿಂದ ದೇವರ ಸ್ಮರಣೆಯಲ್ಲಿ ಇಡಬೇಕು. ನಮ್ಗೆ ಅದೇ ಹೇಳ್ತೀವಿ ಸ್ಮರಣೆ ನಾಮಸ್ಮರ, ಅದೇ ಹೇಳ್ತೀವಿ ಹರಿನಾಮ ಸ್ಮರಣೆ, ನಾಮಸ್ಮರಣೆ ಹರಿನಾಮ ಹರಿ ಅದು ಹೇಳ್ತೀವಲ್ಲ ಹರಿನಾಮ ಲಕ್ಷ್ಮಿ ಕಾಣೋ ಅಂತ ನೋಡಿದೀವಲ್ಲ, ಹಾಗೆ ಈ ಸ್ಮರಣೆ ದೇವರ ನೆನಪು, ದೇವರ ಗುಣ ರೂಪ ಕ್ರಿಯೆ, ದೇವರು ಅಂದ್ರೆ ಪರಿಚಯ ಆಗ್ಬೇಕು. ಅದು ಶ್ರವಣದಿಂದ ಫಸ್ಟ್ ಬಂತು, ಮತ್ಸ್ಯದಿಂದ ಅದು ಬಂತು, ಶ್ರವಣದಿಂದ ಅದು ಬಂತು. ಕೂರ್ಮನಲ್ಲಿ ಏನು ಅಂತ ಕೂರ್ಮ ಇನ್ನೊಂದು ನೋಡಿದೀವಿ ಅಲ್ಲಿ ಎಲ್ಲಿ ಆರನೇ ಸಂದಿಯಲ್ಲಿ ನೋಡುವ ಕಣ್ಣಲ್ಲಿ ಇಟ್ಟುಕೋ ಅಂತ ಹೇಳಿದ್ದಾರೆ. ಸೊ ಇವಾಗಲೇ ಸ್ಥೂಲ ದೇಹದ ಕಣ್ಣೇ ಇಟ್ಕೊಳ್ಳೋಣ ನಾವು ಫಾರ್ ಕನ್ವೀನಿಯನ್ಸ್. ಸೊ ಕೂರ್ಮ ಕಣ್ಣಿನಿಂದ ಅಂದ್ರೆ ಎಲ್ಲಿ ನೋಡೋವಾಗಲೂ ನಮ್ಗೆ ವಸ್ತುಗಳು ಇವಾಗ ಕಾಣಿಸ್ತಾ ಬರುತ್ತೆ, ಎಲ್ಲ ವಸ್ತುಗಳು ಕಾಣಿಸ್ತಲ್ಲ. ಒಂದು ಚೂರು ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ವಸ್ತು ಇದೆ ಅಂದ್ರೆ ಆ ಇರುವಿಕೆಗೆ ಈ ಕೂರ್ಮ ಅಂತ ಬಂದಿದ್ದಲ್ಲ. ಎಲ್ಲ ಧಾರಕನಾಗಿ ಎಲ್ಲ ಇರಬೇಕು ಅಂದ್ರೆ ದೇವರಿದ್ದಾನೆ, ಏನೇನು ನೋಡಿದ್ರು ದೇವರು ಇದ್ದ, ಅಟ್ಲೀಸ್ಟ್ ದೇವ್ರ ಕಾರ್ಯ ಅಂತ ಚಿಂತನೆ ಬಾರದೇ ಇದ್ರು ದೇವರಿದ್ದಾನೆ. ಈ ವಸ್ತು ಇದೆ, ಈ ಪುಸ್ತಕ ಇಲ್ಲಿ ಇದೆಯಾ, ಅಲ್ಲಿ ದೇವರು ಧಾರಕನಾಗಿದ್ದಾನೆ. ಸೊ ಈ ಕೂರ್ಮನನ್ನ ಅಲ್ಲಿ ಕಣ್ಣಂತಲ್ಲಿ ಬಂದಿದ್ದಲ್ಲ, ನಾವು ಆ ನೋಡ್ಲಕ್ಕೆ ಬೇಕಾದ ಒಂದು ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಒಂದು ಒಂದು ವಾರ, ಒಂದು 10 ಡೇಸ್ ಅಭ್ಯಾಸ ಯೋಗೇನ ಅಂತ ಹೇಳ್ತಾರೆ. ಅಭ್ಯಾಸ ರೆಪಿಟೇಟಿವ್ ಆಕ್ಷನ್ ಇದು ಹೇಳ್ತೀವಲ್ಲ, ದಿನಾಗಲೂ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡಿಕೊಟ್ಟಿರ್ತಾರೆ. ಬೆಳಿಗ್ಗೆ ಬೆಳಿಗ್ಗೆ ನಾವು ನಾವು ಹೇಳೋವಾಗ ಕೈ ನೋಡಿ ಸ್ಮರಣೆ ಮಾಡಬೇಕು, ಆಮೇಲೆ ಹಗ್ಲು ಉಂಚ್ಕೋಬೇಕು, ಅದಕ್ಕೆ ಇದು ಮಾಡ್ಬೇಕು ಮಲಮೂತ್ರ ವಿಸರ್ಜನೆ ಮಾಡಬೇಕು. ಇದೇ ಇದು ಒಂದು ಸೆಟ್ ಅಭ್ಯಾಸ ಮಾಡಿ ಚಿಕ್ಕ ಒಂದು ಫಸ್ಟ್ ಸೆಕೆಂಡ್ ಇಯರ್ ಇಂದ ಈ ಅಭ್ಯಾಸ ಮಾಡಿಸಿ ಮಾಡಿಸಿ ಇವಾಗಲೂ ಊಟಕ್ಕೆ ಬಾ ಅಂತ ಬೆಳಿಗ್ಗೆ ಕಮ್ ಫಾರ್ ಬ್ರೇಕ್ಫಾಸ್ಟ್ ಅಂತ ನೀವು ಹಾಗೆ ಬೆಡ್ಡಿಂದ ಹೋಗಿ ಬ್ರೇಕ್ಫಾಸ್ಟ್ಗೆ ಹೋಗೋದಿಲ್ಲ. ಏನು ಮಾಡ್ತೀರಲ್ಲಿ ಎಲ್ಲ ಬೇಗ 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 ಮುಗಿಸ್ಕೊಂಡೇ ಹೋಗ್ತೀರಿ, ಇಟ್ ಬಿಕಾಸ್ ಇಟ್ ಈಸ್ ಎ ಹ್ಯಾಬಿಟ್. ಹಾಗೇನೆ ಇದನ್ನು ನಾವು ಈವಾಗ ನಮ್ಗೆ ದೇವರು ಜ್ಞಾನ ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಜ್ಞಾನ ಅಂತ ತಿಳುವಳಿಕೆ ಸ್ವಲ್ಪ ಸ್ವಲ್ಪ ಬಂದಾಗ ಹರಿಕಥಾನುಸಾರದಲ್ಲಿ ಬಂದದ್ದು ಅಭ್ಯಾಸ ಮಾಡ್ಕೋಬೇಕು. ಏನೋ ಒಂದು ಒಂದು ಎರಡು ಮೂರು ಹೀಗೆ ಮಾಡಿ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸೆಲ್ಫ್, ಅದನ್ನ ಮಾಡ್ಕೋಬೇಕು, ನೋಡ್ಲಕ್ಕೆ ಕಲಿಬೇಕು. ಅದಕ್ಕೆ ಕೂರ್ಮ ಚಿಂತನೆ, ಕೂರ್ಮ ಚಿಂತನೆಯನ್ನ ಮಾಡ್ತಾ ಇದ್ರೆ ಇದು ನಮಗೆ ಕೂರ್ಮ, ಕೂರ್ಮ ರೂಪದಿಂದ ದೇವರ ಅಸ್ತಿತ್ವ ಹೊರಗೆ ಎಲ್ಲಾ ಕಡೆನು ಅವನೇ ಧಾರಕ. ಬೇರೆ ಏನು ನಮ್ಗೆ ಇವಾಗ ಬೇಕಾಗಿಲ್ಲ, ಅವನೇ ಸರ್ವ ಸರ್ವಕ್ಕೂ ಆಧಾರ ಅಂತ ಚಿಂತನೆ. ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲಿ ನೋಡ್ಲಕ್ಕೆ ಒಂದು 4 ವಸ್ತುಗಳು ನೋಡೋವಾಗ ಇವನೇ ಆಧಾರ, ಇವನೇ ಆಧಾರ ಅಂತ ನಮ್ಮ ಕಣ್ಣಿನಿಂದ ಬಂದಾಗ ನೆಕ್ಸ್ಟ್ ಯು ಕ್ಯಾನ್ ಮೂವ್ ಆನ್ ಟು ದೈತ್ಯರಿಗೆ ಮೋಹ ಕೊಡ್ತಾನೆ, ಮೋಹಿನಿಯಾಗಿ ಬಂದು ಅತೀ ಸುಂದರನಾಗಿ ಬಂದು ಅವನು ಸ್ತ್ರೀರೂಪವು ಉಂಟು ಅದು ಕೊಡ್ತಾನೆ ಅಂತ ಆ ಚಿಂತನೆ ಮಾಡೋದು, ಮತ್ತು ಅಲ್ಲಿಂದ ಧನ್ವಂತ್ರಿ. ಸೊ ಹೀಗೆ ಯು ಕ್ಯಾನ್ ಒನ್ ಬೈ ಒನ್ ಮಾಡ್ತಾ ಹೋಗ್ಬೋದು. ಸೊ ಇದು ಕೂರ್ಮ ರೂಪಕ್ಕೆ ಆಯಿತು. ವನಚರ ಅದ್ರಿಧರ ಧರಾಧರಣಿ, ನೆಕ್ಸ್ಟ್ ಬರೋದು ಧರಾಧರಣಿ ಅಂತ ಬರುತ್ತೆ. ಕೂರ್ಮ ಆದ ಮೇಲೆ ನೆಕ್ಸ್ಟ್ ಬರೋದು ವರಾಹ ಅವತಾರ ಅನ್ನ ಹೇಳ್ತಾರೆ, ಧರಾಧರಣಿ. ಸೊ ಈ ವರಾಹ ಅವತಾರ ಆಕ್ಚುಲಿ ವರಾಹ ಜಯಂತಿನೂ ಬರುತ್ತೆ. ಸೊ ಈ ವರಾಹ ಅವತಾರ ಅಲ್ಲಿ ಸಾಕಷ್ಟು ಅಲ್ಲಿ ವರಾಹ ಅವತಾರದ ಬಗ್ಗೆ ನಾವು ನೋಡಿದ್ವಿ. ವರಾಹ ಅವತಾರ ಅಂಬೋದು ಆದಿಹಿರಣ್ಯಾಕ್ಷನಿಗೆ ಒಂದು ಆದಿಹಿರಣ್ಯಾಕ್ಷನನ್ನ ನಾಶ ಮಾಡಿ ಲೋಕ ಉದ್ಧಾರಕ ಮಾಡೋದು ಮಾತ್ರ ಅಲ್ಲ, ಅವನನ್ನ ನಾಶ ಮಾಡಿದ್ದಾನೆ. ಏನು ನಾಶ ಮಾಡಿದ್ದಾನಂದ್ರೆ ಇರೋದಕ್ಕೆ ಜಾಗ ಭೂಮಿ, ನಾವು ಇರುವಂತ ಈ ಭೂಮಿಯೇ ತೆಗೆದು ಬಿಡ್ತಾನೆ, ಭೂಮಿಯೇ ತೆಗೆದು ಬಿಡ್ತಾನಂತ. ನಿಜವಾಗ್ಲೂ ಭೂಮಿಯ ತೆಗೆದು ಏನೋ ಮಾಡಿದ್ದ ಹಾಗೆ ಒಂದು ಅರ್ಥ ಕೊಡ್ತಾರೆ. ಇನ್ನೊಂದು ಭೂಮಿಯಲ್ಲಿ ಇದ್ದು ಮಾಡಬೇಕಾದ ಯಾವುದು ಮಾಡೋದಿಲ್ಲ. ಒಂದು ಆ ಒಂದು ಮೃಗ ತರ ನಾವು ಜೀವನ, ಮನುಷ್ಯ ತರ ಜೀವನ ಇಲ್ಲ ಅಂದ್ರೆ ಏನೂ ಇಲ್ಲ, ಸುಮ್ನೆ ಬದುಕೋದು, ಸುಮ್ನೆ ಒಂದು ಲೌಕಿಕದಲ್ಲೇ ಇರೋ ಆ ತರ. ಆ ಭೂಮಿ ಕೊಡುವಂತ ಧರ್ಮಗಳು ಭೂಮಿಯಲ್ಲಿ ಇದ್ದು ಯಾಗ ಯಜ್ಞ ದೇವರ ಪೂಜೆ ಇದು ಎಲ್ಲವೂ ಆಗಬೇಕಾದ ಅದನ್ನೆಲ್ಲ ಚಾಪೆ ತರ ಎಲ್ಲ ಮುದುರಿಸಿ ಅವನು ಸುತಲ ಲೋಕಕ್ಕೆ ಕೊಂಡೊಯ್ತಾನ ಅಂತ ಹೇಳ್ತಾರೆ. ಮೇ ಬಿ ಭೂಮಿಯ ಬನಂಜಾಚಾರ್ಯರ ಕಕ್ಷೆಯನ್ನ ತಿರುಗಿಸ್ತ ಅಂತ ಹೇಳ್ತಾರೆ. ಅದು ಒಂದು ಮೀನಿಂಗ್ ತಗೊಂಡ್ರೆ ಇನ್ನೊಂದು ಮೀನಿಂಗ್, ಭೂಮಿಯಲ್ಲಿ ಭೂಮಿಯೇ ತೆಗೆದು ಬಿಡ್ತಾನಂದ್ರೆ ಭೂಮಿ ತೆಗೆಯೋದು ಆಗತ್ತೋ ಎಲ್ಲವೋ ಗೊತ್ತಿಲ್ಲ. ಭೂಮಿಯಲ್ಲಿ ಈ ಭೂಮಿಯನ್ನ ಸ್ವಯಂಭೂಮನುಗಳು ಅವ್ರ ಮೂಲಕವಾಗಿ ಭೂಮಿಯನ್ನ ಸೃಷ್ಟಿ ಮಾಡಿದ ವೆರಿ ಪರ್ಪಸ್ಸೇ ಇದು, ಸಾಧನೆಗೆ ಇರ್ಲಕ್ಕೆ ಮಾಡಿದ್ದಾನೆ. ಅಲ್ಲಿ ಸಾಧನೆಗೆ ಏನು ಇಲ್ಲದಂತೆ ಮಾಡಿಬಿಡೋದು. ಸೊ ಅದಕ್ಕೆ ಭೂಮಿಯನ್ನ ಆ ರೂಪವು ಹಾಗೆ ನೋಡಿ, ಆ ಒಂದು ಹಂದಿ ರೂಪ ಅಂತ ಈ ಡಿಗ್ಸ್ ದೇವೇ ಡೌನ್ ಡಿಗ್ ಮಾಡಿ ಕೆಳಗೆ ಇರುವಂತ ಭೂಮಿಯನ್ನ ಹೊರಗೆ ತಂದದ್ದು. ಹಾಗೇನೆ ನಮ್ಗೇನು ಈ ವರಾಹ ರೂಪದಿಂದ ಆ ವರಾಹ ರೂಪದ ಇನ್ನೊಂದು ಮುಖ ನೋಡಿದ್ರೆ ಭೂಮಿಯನ್ನ ತರೋದು ಮಾತ್ರ ಅಲ್ಲ, ಅಲ್ಲಿ ಆ ಭೂಮಿಯಿಂದ ಇವನು ತೆಗೆದು ಬಿಟ್ಟಿದ್ದಾನಲ್ಲ, ಎಲ್ಲ ಧರ್ಮವನ್ನು ತೆಗೆದು ಬಿಟ್ಟಿದ್ದಾನಲ್ಲ, ಆ ಧರ್ಮಕ್ಕೆ ಆ ಪೂಜಾ ಸುಸಾಧನಗಳಿಗೆ ಏನೇನು ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು ಅಂದ್ರೆ ದರ್ಬೆ ಎಲ್ಲವೋ ಇರತ್ತ, ಸಾಮಗ್ರಿಗಳಿರುತ್ತ. ಅಲ್ಲಿ ತನ್ನ ವಿಶೇಷ ಭೂಮಿಯಲ್ಲಿ ಆ ಬರ್ತಾ ಬರ್ತಾ ಕಲಿಯುಗ ಎಲ್ಲ ವಸ್ತು ಶುದ್ಧಿನೇ ಇಲ್ಲ, ಇವಾಗ ವಸ್ತು ಶುದ್ಧಿ ಎಲ್ಲಿನೂ ಇಲ್ಲ. ಹಾಗಿದ್ರೂ ದೇವರು ತನ್ನ ರೂಪಗಳು ಆ ವಸ್ತುಗಳಲ್ಲಿ ಆ ಹಾಲು ಬೆಣ್ಣೆ ಪಂಚಗವ್ಯ ಇದೆಲ್ಲ ಮಾಡ್ತೀವಿ, ಅಲ್ಲಿ ಏನಿರುತ್ತ ಅದಕ್ಕೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ದೇವರ ಆ ರೂಪ ಸ್ಮರಣೆಯನ್ನ ಅದು ಮಾಡೋದು. ಆ ಸ್ಮರಣೆ ಮಾಡಿ ತಗೊಂಡ ವಸ್ತು ಮುಖ್ಯ ಎಲ್ಲ ವಸ್ತುವಲ್ಲಿ ಇರುವಂತ ರೂಪಗಳು ನಮ್ಗೆ ಆ ಜೀರ್ಣಕ್ಕೆ ಬರಬೇಕು, ಅದನ್ನ ಅವನು ಕೊಟ್ಟಿದ್ದಾನೆ ಆ ವರಾಹ ರೂಪದಲ್ಲಿ ಅದು ಸೆಪರೇಟ್ ಆಗಿ ಅವನು ಮಾಡಿದ್ದೀವಿ. ಸೊ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ತಿರ್ಗಾನು ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ಅಂಡ್ ಮೇಕ್ ಇಟ್ ಟೂ ಲಾಂಗ್ ಸೆಷನ್. ಅಲ್ಲಿ ಕೊಟ್ಟಾಗ ಹ್ಯಾಗೆಲ್ಲ ದೇವರು ವರಾಹ ರೂಪದಿಂದ ಒಂದೊಂದು ಅವಯವ ಒಂದೊಂದು ಪ್ರತಿ ಅವಯವದಿಂದ ಎಲ್ಲ ಸಾಮಗ್ರಿನ ಮಾಡಿದ್ದ ಅಂಬೋದನ್ನ ಅಲ್ಲಿ ವರಾಹ ಜಯಂತಿ ಅದು ವರಾಹ ಅವತಾರದಲ್ಲಿ ಹೇಳಿದ್ವಿ. ಅದು ನೋಡ್ಕೊಳ್ಳಿ, ಅದು ಜೊತೆ ಜೊತೆಯಲ್ಲಿ ಅದು ಹೊರಗಿನ ಸಾಮಗ್ರಿ ಮಾತ್ರ ಇಲ್ಲ, ಆ ಜೊತೆ ಜೊತೆಯಲ್ಲಿ ಬರುವಂತ ಮಾಡುವಂತ ಯಜ್ಞಗಳಲ್ಲಿ ಬರುವಂತ ವಿಷಯಗಳು ದೀಕ್ಷಾ ಉಪಸದ ಸ್ತುತ ಶಸ್ತ್ರ ತಪ ದಾನ ಅರ್ಜವ ಮತ್ತು ಶೋಷ್ಯತಿ ಅಶೋಷ್ಯತಿ ಮತ್ತು ಅವಭೃತ ಈ ತರ ಅಲ್ಲ, ಒಳಗಿನ ಮಾಡುವಂತ ಆ ಕಾಲದಲ್ಲಿ ಒಂದೊತ್ತಕ್ಕೇನು ಕರೆಸ್ಪಾಂಡ್ ಮಾಡಿ ಮಾಡಿ ಅದಕ್ಕೆ ಯಜ್ಞಗಳು ಮಾಡ್ತಾ ಇದ್ರಂತ, ಯಜ್ಞ ಹವನಗಳು ಇವಾಗ ಅದೆಲ್ಲ ಮಾಡೋದಿಲ್ಲ ನಾವು, ಬಟ್ ಅಟ್ಲೀಸ್ಟ್ ನಾವು ಉಪವಾಸ ಮಾಡುವಾಗ ಉಪವಾಸ ಅದಕ್ಕೆ ದೀಕ್ಷಾ ಅಂದ್ರೆ ಇನಿಶಿಯೇಷನ್ ಸೆರೆಮನಿ ಅಂತ ಹೇಳ್ತಾರಲ್ಲ, ನಾವು ಯಾವುದೇ ವ್ರತ ಮಾಡಿದ್ರು ಯಾವ ವ್ರತಗಳು ಏನು ಮಾಡಿದ್ರು ಅದಕ್ಕೆ ಊಟ ಮಾಡಲ್ಲ, ಒಂದು ಪೂಜೆ ಪುನಸ್ಕಾರ ಏನಾದ್ರು ಇವನ್ ವ್ರತ ಅಂದ್ರೆ ಬೇಕಾಗಿಲ್ಲ, ಏನೋ ಪೂಜೆ ಊಟ ಮಾಡೋದಿಲ್ಲ. ಅವು 12 ಗಂಟೆ ಅದನ್ನು ಹಸಿವೆ ಇರುತ್ತೆ, ದೇಹದಲ್ಲಿ ಹಸಿವೆ ಇರುತ್ತೆ, ಟಿವಿಯಲ್ಲಿ ಏನೋ ಓಡುತ್ತೆ, ಅದು ಇದು ಏನು ಮಾಡಲ್ಲ. ಅದು ಮಾಡೋ ತನಕ ಆ ಒಂದು ಆಚಾರ ಶುಚಿ ಮಡಿ ಏನೋ ಹೇಳಿ ಮಾಡ್ತೀವಲ್ಲ ಅದಕ್ಕೆಲ್ಲ ದೀಕ್ಷಾ ಅಂತಾರೆ. ಆಮೇಲೆ ಆದಮೇಲೆ ಉಪಸದ ಅಂದ್ರೆ ಅದನ್ನೆಲ್ಲ ತಕ್ಕೊಳ್ಳೋದು ಎಲ್ಲ ಆಗತ್ತೆ, ಆಮೇಲೆ ಬಂದವರಿಗೆ ಕೊಡೋದು ಸುತ ನಾವು ಹೇಳುವಂತ ಹಾಡುಗಳು ಅಂತ ಆಗ ಹಾಡುಗಳು ಅಂದ್ರೆ ಹಾಡು ಹೇಳೋದಿಲ್ಲವೇ ಏನು ಅಂದ್ರೆ ಅಲ್ಲಿ ಬರುವಂತ ಇದು ನಾವು ನೋಡ್ತೀವಿ. ಬಿಂಬೋಪಾಸನ ಸಂಧಿಯಲ್ಲಿ ನಿನ್ನೆ ಅವ್ರು ಹೇಳುವಾಗ ನೆನಪು ಬಂತು, ಬಿಂಬೋಪಾಸನ ಸಂಧಿಯಲ್ಲಿ ನಾದ ಭೋಜನ ಶಬ್ದದೊಳು ಬಿಂದೋದಕದೊಳಗೆ ಘೋಷನು ಅಂತ ಅಲ್ಲಿ ಬರುತ್ತೆ. ಸೊ ಒಂದೊಂದಲ್ಲಿ ಮಾಡೋದಲ್ಲಿನೂ ದೇವತೆ ಒಂದೊಂದು ಶಬ್ದ ಆ ಪ್ರಣವದ ಶಬ್ದವನ್ನೇ ಇಟ್ಟುಕೊಂಡು ಬಿಡ್ತಾರಂತೆ. ಸೊ ಆ ಶಬ್ದಗಳು ಬರೋದನ್ನ ಸುತ ಅಂತ ಹೇಳ್ತಾರೆ, ಅದನ್ನೇ ಸರಿಯಾಗಿ ಹೇಳುವಾಗ ಆ ರಿಸೈಟಲ್ ತರ ಬಂದಾಗ ಶಸ್ತ್ರ ಅಂತ ಹೇಳ್ತಾರೆ. ಆಮೇಲೆ ನಾವು ಕಾಯಕ್ಲೇಶ ಅದು ಚಿಂತನಾದಿ ರೂಪಂ ಇದು ಎಲ್ಲವೂ ಬರುತ್ತೆ ನೋಡಿ. ತಪಸ್ಸು ದಾನ ಅಂದ್ರೆ ನಮ್ಮಲ್ಲಿ ಇರೋದು ಕೊಡೋದು ಏನೋ ಒಂದು, ಅದು ವಿದ್ಯಾದಾನವೂ ಇರಬಹುದು, ಆದ್ಯಮ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಹಿಂಸ ಮುಂತಾದ್ದು ಸತ್ಯವಾಕ್ ಇದೆಲ್ಲ ದಕ್ಷಿಣ ಅಂತ ಹೇಳಿ ಈ ತರ ಚಿಂತನೆ ಎಲ್ಲ ಮಾಡ್ತಾ ಇರೋದು ಅದಕ್ಕೇನು ಈ ವರಾಹನೆ ಆಗತ್ತನು. ಹೊರಗೆ ಇರುವಂತ ಯಜ್ಞ ಮಾತ್ರ ಇಲ್ಲ, ಹೊರಗೆ ಮಾಡುವಂತ ವಿಷಯಗಳು ಸಾಮಗ್ರಿಗಳು ಪೂಜಾ ಸಾಮಗ್ರಿಗಳು ಎಕ್ಸ್ಟರ್ನಲ್ ಮಾತ್ರ ಇಲ್ಲ, ಒಳಗೆ ನಾವು ಮಾಡುವಂತ ಈ ಕ್ರಿಯೆಗಳಲ್ಲಿ ದೀಕ್ಷಾ ಉಪಸದ ಅಂಬು ಈ ಕ್ರಿಯೆಗಳಲ್ಲಿನೂ ವರಾಹ ರೂಪ ಭಗವಂತನನ್ನೇ ನೋಡಬೇಕು ಅಂತ. ಇದಕ್ಕೆ ನೀವು ಇದಕ್ಕೆ ಈ ಜೊತೆಯಲ್ಲಿ ಏನಾಗತ್ತಂದ್ರೆ ವರಾಹ ಯಾವುದಕ್ಕೆ ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೆ 6ನೇ ಸಂಧಿಯಲ್ಲಿ ತೊಕ್ಕ ಅಂತ ಹೇಳಿದ್ದಾರೆ. ತೊಕ್ಕ ಅಂದ್ರೆ ಸಪ್ತ ಧಾತುಗಳು ಬರುತ್ತೆ, ಇದಕ್ಕೆ ಸಂಬಂಧವಾಗಿ ಈ ವೃಕ್ಷಕ್ಕೆ ನಮ್ಮ ದೇಹಕ್ಕೆ ಹೋಲಿಸ್ತಾರೆ. ಸೊ ಇದು ಎಲ್ಲವೂ ಮಾಡಿದಾನೆ ಈ ದೇಹ ತೊಕ್ಕನಿಂದ ಎಲ್ಲವೂ ಚರ್ಮ. ಸೊ ಚರ್ಮದಿಂದಲೇ ಆ ವರಾಹ ದೇವ ತನ್ನ ತೊಕ್ಕು ಮುಂತಾದ ರೋಮ ಮುಂತಾದಿಂದ ಎಲ್ಲ ಸಾಮಗ್ರಿ ಮಾಡಿದ್ದಾನೆ. ಸೊ ಇದು ಈ ಚರ್ಮದಿಂದ ಕೂಡಿರುವಂತ ದೇಹದಲ್ಲಿ ಆ ಎಡ್ಡೆ ಅಂದ್ರೆ ಚರ್ಮ ಕವಚ್ ತೊಕ್ಕ ಕವಚ್ ಎಂಟೈರ್ ಬಾಡಿ ಕವರ ಹಾಗೆ ವರಾಹ ಮಾಡಿದ್ದಾನೆ. ಯಾವ್ದಕ್ಕೆ ಅಂದ್ರೆ ನಾವು ನೋಡ್ತೀವಿ ನಾಡಿಗಳಲ್ಲಿ ಇದ್ದು ಅವನು ವರಾಹ ರೂಪನಾಗಿ ಅವನು ಇದ್ದಾನೆ ಅಂದ್ರೆ ವರಾಹ ಅಂದ್ರೆ ಕೆಳಗೆ ಇರುವಂತ ಭೂಮಿಯನ್ನ ಹಿ ಡಿಗ್ಸ್ ಇಟ್ ಡೌನ್ ಕಥೆಯಲ್ಲಿ ಬರುವಂತ ಹೇಳ್ತೇನೆ. ಬೇಸಿಕಲಿ ಅದು ವರಾಹ ಹಂದಿ ಅದು ಮಾಡುವಂತ ಕೆಲಸ ಅದು. ಹಾಗೆ ನಮ್ಮ ಒಳಗೆ ನಾವು ಸುಜೀವಿಗಳು ಅಂದ್ರೆ ನಮ್ಮ ಒಳಗೆ ಆ ಒಂದು ಸತ್ವ ಎಂಬುದು ಇದೆ. ಅದು ಇವಾಗ ಈ ನಮ್ಮ ಮಾಡಿದ ಕರ್ಮಗಳು ಮೂಲಕವಾಗಿ ಇಸ್ಲಕ್ಕೆ ಡೈಮಂಡಿನ ಗಟ್ಟರ್ ತರ ಬಿದ್ದಿದ್ದೀವಿ ನಾವು. ಸೊ ಅದನ್ನ ಮೇಲಕ್ಕೆತ್ತಬೇಕು. ಜಸ್ಟ್ ಲೈಕ್ ಭೂಮಿಯನ್ನ ಎತ್ತಿದೆ ಅಂದ್ರೆ ಭೂ ಅಭಿಮಾನಿ ದೇವತೆಗಳು ಏನೋ ಹೇಳಿ, ಬಟ್ ಭೂಮಿ ಮಾತ್ರ ಇಲ್ಲ, ಈ ದೇಹ, ಈ ಪಾರ್ಥಿವ ದೇಹ, ಭೂ ಪೃಥ್ವಿಯಿಂದ ಪಾರ್ಥಿವ ದೇಹ ಇದು ಅಂದ್ರೆ ಭೂಮಿ ಪಂಚಭೂತದಲ್ಲಿ ಪೃಥ್ವಿ ಅಂಶವೇ ಜಾಸ್ತಿ ಇರುವಂತ ದೇಹ. ಸೊ ಇದು ಭೂತ ದೇಹ ಆಗತ್ತೆ ನಮ್ಗೆ. ಈ ಪಾರ್ಥಿವ ದೇಹವನ್ನ ಅದಕ್ಕೆ ಭೂಮಿಗೆ ಸದೃಶ, ಪೃಥ್ವಿಗೆ ಸದೃಶ ನಮ್ಮ ಈ ದೇಹ ಆಗತ್ತೆ. ಕಣ್ಣಿಗೆ ಕಾಣಿಸುವಂತದ್ದು ಗ್ರಾಸಸ್, ಇದು ಕೆಳಗೆ ಹೋಗ್ತಾ ಇದೆ. ಬಿಕಾಸ್ ನಾವು ಮಾಡುವಂತ ಕೆಟ್ಟ ಕೆಲಸಗಳಿಂದ, ಕರ್ಮದಿಂದ ಹೋಗ್ತಾ ಇರುವಾಗ ಹಂದಿ ಆಗ್ಬಂದು ಅವನು ನಮ್ಮನ್ನ ಅದು ಜಸ್ಟ್ ಅವನು ಘೋರ ದಾಳೆಯಿಂದ ಮೇಲಕ್ಕೆತ್ತಿದ್ದು ಆ ಲಕ್ಷ್ಮೀ ದೇವಿಯನ್ನಲ್ಲ, ಆ ಭೂದೇವಿಯನ್ನಲ್ಲ, ನಮ್ಮನ್ನೇ ಅವನು ಮೇಲಕ್ಕೆತ್ತಾನಂತ. ಸೊ ಈ ವರ ಅದಕ್ಕೆ ನಾಡಿಯಲ್ಲಿ ಇದ್ದು ಅವನ ಮೇಲೆ ಸಂಕಷ್ಟ ಕೆಳಗೆ ಎಳೆಯುವಂತ ಶಕ್ತಿ, ಆ ಘರ್ಷಣ ಶಕ್ತಿ. ಆದ್ರೆ ವರಾಹ ಇಸ್ ಅಪ್ವರ್ಡ್ಸ್, ಇಟ್ ಟೇಕ್ಸ್ ಇಟ್ ಮೇಲಕ್ಕೆ ಎತ್ತುವಂತ ಶಕ್ತಿ. ಸೊ ಇದಕ್ಕೆ ಹೇರವಾಗ ಹೇಳ್ತಾರೆ ನಾಡಿಗಳಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಈ ಚಿಂತನೆಯನ್ನ ಅಲ್ಲಿ ಮಾಡ್ಕೋಬೇಕು. ಇದಕ್ಕೆ ಹೇಳುವಾಗ ಆಚಾರ್ಯರು ಇದು ಕೊಡುವಾಗ ಹೇಳ್ತಾರೆ, ಶ್ಯಾಮ ವರ್ಣದಿಂದ ಇವನಿದ್ದಾನೆ ಚಿಂತನೆ, ವರಾಹನನ್ನ ಚಿಂತನೆಯನ್ನು ತಕ್ಕ ದೇಹ ತೊಕ್ಕು ನಮ್ಮ ದೇಹದಲ್ಲಿ ತೊಕ್ಕು ಚರ್ಮದಲ್ಲಿ ಇದನ್ನ ಚಿಂತನೆ ಚರ್ಮ ತೊಕ್ಕು ಇಟ್ಕೊಳ್ಳಿ, ಆರ್ ಆಲ್ ಆದ ಸಪ್ತ ಧಾತುವನ್ನೂ ಇಟ್ಕೋಬಹುದು. ಸೊ ಹೀಗೆ ಚಿಂತನೆ ಮಾಡುವಾಗ ಇದು ನೀಲ ಬಣ್ಣದಿಂದ ಇದ್ದಾನೆ, ಚಕ್ರ ಶಂಖದಿಂದ ಇದ್ದಾನೆ, ಚಕ್ರದಿಂದ ಅವನು ಚಕ್ರ ಆಲ್ಸೋ ಇಂಡಿಕೇಟ್ ಆ ಒಂದು ಕಂಟ್ರೋಲ್. ಗದೆ ಹೇಳಿಲ್ಲವೇ ಅಂದ್ರೆ ಚಕ್ರ ಇದ್ನು ಸಾಕು, ಚಕ್ರದಿಂದ ಕಂಟ್ರೋಲ್ಸ್ ಆ ಕಂಟ್ರೋಲ್ ಮಾಡಿ ಆ ಒಂದು ಅಜ್ಞಾನವನ್ನ ತೆಗೆದು ಬಿಟ್ಟು ರಾಕ್ಷಸರ ದೈತ್ಯರು ಎಲ್ಲವನ್ನು ಎಲ್ಲ ತೆಗೆದು ಬಿಟ್ಟು ನಮ್ಮಲ್ಲಿ ಇರುವಂತದ್ದು ಕಿಪ್ಸ್ ಹೇಳ್ತಾರಲ್ಲ ನಾವು ಈ ಒಂದು ನೀವು ಬೀಜವನ್ನ ಬಿತ್ತೋವಾಗಲೂ ಯು ಡಿಚ್ ಲಿಟಲ್ ಬಿಟ್ ಅದನ್ನ ಹಳ್ಳಕ್ಕೆ ಮಾಡಿ ಮಾಡ್ತೇನೆ. ಹಾಗೆ ನಮ್ಮನ್ನು ಹಾಗೆ ದೇವರು ಮಾಡ್ತಾನೆ, ನಮ್ಮಲ್ಲಿ ಇರುವಂತದ್ದು ಕೆಳಗೆ ಬಿದ್ದದ್ದನ್ನು ಮೇಲಕ್ಕೆ ತೆಗೆದು ನಮ್ಗೆ ಅವನು ಮಾಡ್ತಾನೆ. ಸೊ ಶ್ಯಾಮ ವರ್ಣದಿಂದ ಇದ್ದಾನೆ, ಚಕ್ರ ಇದೆ, ಶಂಖದಿಂದ ಜ್ಞಾನವನ್ನ ಕೊಡ್ತಾನೆ ಮತ್ತು ಅಭಯ ವರವನ್ನ ಕೊಡ್ತಾನೆ. ಅಂದ್ರ ಕೊಟ್ಟು ಮತ್ತು ಏನು ಮಾಡ್ತಾನಂದ್ರೆ ಆ ದೇವತೆಗಳಿಂದ ಈ ಸರೌಂಡೆಡ್ ಬೈ ದೇವತಾ, ಆ ದೇವತೆಗಳಿಗೆ ಇವನು ಉಪದೇಶವನ್ನು ಕೊಡ್ತಾ ಇದ್ದಾನಂತ. ಅಂದ್ರೆ ಇಲ್ಲಿ ದೇವತೆಗಳಿಗೆ ಉಪದೇಶ ಯಾವತ್ತೂ ಆಗುತ್ತೆ, ದೇವತೆಗಳು ಉಪದೇಶ ಮಾತ್ರ ಅಲ್ಲ ಆಜ್ಞೆಯೂ ಕೊಡ್ತಾನೆ. ಈ ಒಂದು ಈ ಮಕ್ಕಳಿಗೆ ಈ ಒಂದು ಗೊತ್ತಿಲ್ಲದೆ ಈ ಜನರಿಗೆ ಉದ್ಧಾರ ಮಾಡುವಂತ ಕೊಟ್ಟು ಹರಿಕಥಾಂಸ ದಾಸರ ಮೂಲಕವಾಗಿ ಇದನ್ನ ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾನೆ. ಸೊ ಇಷ್ಟು ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಸೊ ಈ ವರಾಹ ರೂಪವನ್ನ ಈ ತರ ನಾವು ವರಾಹನನ್ನ ವಿಶೇಷವಾಗಿ ಚಿಂತನೆ ಮಾಡಬೇಕು. ವರಾಹ ಆದ ಮೇಲೆ ಧರಾಧರಣೆ ಅಂತ, ಧರಾಧರಣೆಯನ್ನ ಧರಾದೇವಿ ಆದಂತ ಆ ಭೂದೇವಿಯನ್ನ ಧಾರಣೆ ಮಾಡ್ಕೊಂಡಿದ್ದಾನೆ ಅಂತ. ಅದು ಒಂದು ಇನ್ನೊಂದು ಅಫ್ಕೋರ್ಸ್ ಇದ್ದೇ ಇದೆ. ಲಕ್ಷ್ಮಿಯನ್ನೇ ಧಾರಣೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಎಲ್ಲರನ್ನೂ ಧಾರಣೆ ಮಾಡ್ಕೊಂಡಿದ್ದಾನೆ. ಹಾಗೆ ಕೋರೆ ದಾಡೆಯಿಂದ ಧಾರಣೆ ಮಾಡ್ಕೊಂಡಿದ್ದಾನೆ. ಹಿ ಡಸ್ ನಾಟ್ ಹ್ಯಾವ್ ಇಫರ್ಟ್ಲೆಸ್, ಹಾಗೆ ಸೊ ಇಫರ್ಟ್ಲೆಸ್ಲಿ ಹಿ ಇಸ್ ಟೇಕಿಂಗ್ ಅಂತ. ಇದನ್ನ ನಮ್ಗೆ ಧಾರಣೆ ಮಾಡ್ಕೊಂಡಿದ್ದಾನೆ. ಅಲ್ಲಿನೂ ಧಾರಣೆ ಆಯ್ತು ಕೂರ್ಮ, ಇಲ್ಲಿನೂ ಧಾರಣೆ ಆಯ್ತಲ್ಲ ಅಂದ್ರೆ ಇಲ್ಲಿ ಧಾರಣೆ ಆದ ಕ್ರಮ ಬೇರೆ. ಕೆಳಗೆ ಕಂಪ್ಲೀಟ್ ಆಗಿ ಬಿದ್ದೋಯ್ತು, ತೆಗೆದದ್ದನ್ನ ಕೆಳಗೆ ಹೋಗಿ ಹುಡುಕಿಯಿಂದ ದೇವ್ರು ಹುಡುಕಬೇಕಾಗಿಲ್ಲ. ಎಲ್ಲೋ ಪಾತಾಳಕ್ಕೆ ಹೊಂದಿದೆ ಏನೋ ಒಂದು ಶ್ರೇಷ್ಠ ಆ ಸತ್ ಜೀವಿ ನಾವು, ಆ ಸಾತ್ವಿಕರು ಎಲ್ಲೋ ಬಿಂದು ಮನಸ್ಸು ಕೆಟ್ಟು ಹೋಗಿ ಕೆಳಗೆ ಹೋಗ್ಬಿಟ್ಟಿದೀವಿ. ಆ ಕೆಳಗೆ ಹೋದವರನ್ನ ಕೆಳಕ್ಕೆ ಅವನು ಎತ್ತೋದು ಹೇಗೆ ಅಂದ್ರೆ ತಾನು ಅಲ್ಲಿ ಹೋಗಿ ಅದನ್ನೇ ತನದಕ್ಕೆ ಅದಕ್ಕೆ ಬಿಂಬರೂಪವನ್ನ ಚಿಂತನೆ ಮಾಡೋದು. ಬಿಂಬರೂಪ ಮಾಡುವಂತ ಕೆಲಸ ಇದು. ನಮ್ಮನ್ನ ಬಂದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ನಾವು ಕೆಳಗೆ ಹೋಗಿದ್ದೀವೋ ಅಷ್ಟೆಷ್ಟು ಬಂದು ನಮ್ಮನ್ನ ಎತ್ತಿ ಮೇಲಕ್ಕೆ ತರ್ತಾನೆ. ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ಯಜ್ಞವರಾಹ ಎಲ್ಲವನ್ನೂ ಇಟ್ಟಿದ್ದಾನೆ. ಇದಕ್ಕೆ ದೇವರು, ಇದಕ್ಕೆ ಆಚಾರ್ಯರು ಇದನ್ನ ಶ್ಲೋಕವನ್ನ ಕೊಡೋವಾಗಲೇ ಆ ವರಾಹ ರೂಪವನ್ನ ವರ್ಣನೆ ಮಾಡೋವಾಗಲೇ ಭೂ ಭೂ ಸ್ವ ಎಂದ್ರ 14 ವಿರಾಟ್ ಅಂತ ಹೇಳ್ತೀವಿ ನೋಡಿ, ಆ ವಿರಾಟ್ ರೂಪದ ಸ್ಮರಣೆ ಹಾಗೆ ಇರುತ್ತೆ. ಎಲ್ಲವನ್ನು ಅವನು ಈ 14 ಲೋಕಗಳನ್ನು ವ್ಯಾಪಿಸಿ ಇರುವಂತ ರೂಪ ಅಂತ ವರಾಹ ರೂಪವನ್ನ ಕೊಟ್ಟು ಅದು ಚತುರ್ಮುಖ ದೇವರು ವಿಶೇಷವಾಗಿ ಹೇಳ್ತಾರ ಹೇಳವ ವರಾಹ ರೂಪಾಯ ಭೂರ್ಭುವಸ್ವ ಪತೆಯೇ ಭೂತ. ಬ್ರಹ್ಮದೇವರಿಗೆ ಇಡೀ 14 ಲೋಕಗಳ ಒಂದು ಆಳುವಂತ ಆ ಕೆಪಾಸಿಟಿ ಹೇಗೆ ಬಂತು ಅಂದ್ರೆ ಅವ್ರ ಪ್ರಾರ್ಥನೆ ಅಂತ ಭೂರ್ಭಸ್ವ, ಭೂರ್ಭಸ್ವ ಅಂದ್ರೆ ಎಲ್ಲವನ್ನು 14 ಲೋಕಗಳಿಗೂ ಸ್ವಾಮಿಯಾದ ವರಾಹ ರೂಪ ಭಗವಂತನೇ ಭೂಪತಿತ್ವಂ, ನನಗೆ ಈ ಎಂಟೈರ್ ಇಲ್ಲಿ ಇರುವಂತಹ ಜನಗಳಿಗೆ, ಸಜ್ಜೀವಿಗಳಿಗೆ ನಾನು ಮಾರ್ಗದರ್ಶ ಮಾಡುವಂತೆ. ಸಜ್ಜೀವಿಗಳಿಗೆ ಮಾತ್ರ ಇಲ್ಲ, ದುಷ್ಟರು ರಾಕ್ಷಸರು ಎಲ್ಲರೂ ಬ್ರಹ್ಮನ ಹತ್ರ ಹೋಗ್ತಾರೆ. ಸೊ ಅವರೆಲ್ಲರಿಗೆ ಭೂಪತಿತ್ವಮ್ಮೇ ದೇಹಿ ದದಾಪಹ ಸ್ವಾಹ ಅಂತ ಅದು ಮಂತ್ರದ ಏನೋ ಬರುತ್ತೆ. ಸೊ ಹೀಗೆ ಎಲ್ಲವನ್ನೂ ಈ ಮಾಡ್ತಾ ವರಾಹ ಮಂತ್ರವನ್ನ ಅಲ್ಲಿ ಆಚಾರ್ಯ ಕೊಟ್ಟಿದ್ದಾರೆ, ಆಯುಧಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಈ ರೀತಿಯಾಗಿ ನಮ್ಮಲ್ಲಿ ಇರುವಂತಹ ಈ ವರಾಹನನ್ನ ವಿಶೇಷವಾಗಿ ನಾವು ಚಿಂತನೆ ಮಾಡಿದ್ರೆ ನಮಗೇನು ಎಲ್ಲವೂ ಸಿಕ್ಕತ್ತೆ. ಎಲ್ಲ ಸಿಕ್ಕತ್ತೆ ಅಂದ್ರೆ ನಾವು ಸಾಧನೆ ಮಾಡಕ್ಕೆ ಬೇಕಾದ ಆ ಒಂದು ವಾತಾವರಣ ಆಗಲಿ, ಆ ವಸ್ತುಗಳಾಗಲಿ, ಎಲ್ಲವೂ ಸಿಕ್ಕತ್ತೆ ನಮ್ಗೆ ಅಂತ ಇಲ್ಲಿ ಕೆಲವರಲ್ಲಿ ಕೃಷ್ಣಾರ್ಪಣೆ ಮಾಡಿ.